ಧರ್ಮರಾಜ ಹೇಳಿಕೊಡ್ತಾನೆ, ಅರ್ಜುನ ಅದನ್ನು ಕಲಿತಾನೆ, ಎಲ್ಲ ಸರಿ ನಿಷ್ಠೆ ಸಿದ್ಧಿ ಮಾಡಿಕೊಂಡ್ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ. ಇನ್ನು ಅದನ್ನು ಜಪ ಮಾಡಬೇಕು. ಇಷ್ಟು ಆರು ತಿಂಗಳ ಕಾಲ ನಾನ್ ಸ್ಟಾಪ ಹೇಳಬೇಕು ಅದನ್ನು. ಆವಾಗ ರುದ್ರದೇವರು ಡೈರೆಕ್ಟ್ ಆಗಿ ಕಾಣುತ್ತಾರೆ ಮತ್ತು ಪಾಶುಪತಾಸ್ತ್ರವನ್ನು ಕೊಡುತ್ತಾರೆ ಅಂತ ವೇದವ್ಯಾಸ ಹೇಳಿದ್ದಾರೆ. ಮಧ್ಯೆ ಬಿಟ್ಟರೆ ಹೋಯ್ತಿ, ಮಧ್ಯೆ ಆರು ತಿಂಗಳು ನಾನ್ ಸ್ಟಾಪ್ ಮಾಡಿದ್ರೆ ಮಾತ್ರ ಸಿದ್ಧಿ ಕೊಡೋದಿಲ್ಲ, ಅವರು ಕೊಡೋದಿಲ್ಲ. ಇವತ್ತು ನಮ್ಮ ಜಪನೋ ಮಾಡೋದು ಹತ್ತು ಗಾಯತ್ರಿ ಜಪ, ಅಷ್ಟು 20 ಸತ್ ಮಾತಾಡಿರ್ತಾನೆ ಈ ಮಧ್ಯೆ. ಕಾಫಿ ಆಯ್ತಾ, ಬಿಸಿ ಎಷ್ಟಿದೆ, ಇದೆಲ್ಲ ಕೇಳಿ ಅಷ್ಟರೊಳಗೆ ಕೇಳಿರ್ಬೇಕು. ಮಧ್ಯೆ ಹೇಳ್ತಾರೆ 900 ಜಪ ಮಾಡ್ತೀರಿ ಅಂತ ತಿಳ್ಕೊಂಬೋಣ, 99 ಮಾಡಿರ್ತೀರಿ, ಮಧ್ಯೆ ಮಾತಾಡಿಬಿಡ್ತೀರಿ, ಅದಿಷ್ಟು ವೇಸ್ಟ್, ಮತ್ತೆ ಮೊದಲಿಂದ ಮಾಡಬೇಕು ಅಂತ ಹೇಳುತ್ತಾರೆ. ಇಷ್ಟು ನೀವೆಯಿಂದ ಮಾಡೋ ಜನಗಳು ಸಿಗೋದಿಲ್ಲ, ಆದ್ರಿಂದ ಸಿದ್ಧಿ ಬಂದಿಲ್ಲ. ಅವ್ರು ಮಂತ್ರಣೆ ಬೈದು ಬಿಡ್ತಾರೆ, ತಮ್ಮಲ್ಲಿ ತಪ್ಪಿದೆ ಅಂತ ಗೊತ್ತಿಲ್ಲ ಅವರಿಗೆ, ಮಂತ್ರಣೆ ಬೈದು ಬಿಡ್ತಾರೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಸರಿಯಾಗಿ ಉಚ್ಚಾರಣೆ ಮಾಡಿದರೆ ಮಂತ್ರ ಫಲ ಕೊಡುತ್ತೆ. 6 ತಿಂಗಳ ಕಾಲ ಸತತ ಹೇಳಬೇಕು ಧರ್ಮರಾಜ್ಯನ ನೀನನ್ನ ಹೊರಡು ಅಂತ ಹೇಳಿದ್ದಾರೆ. ತಪ್ಪ ನೋಡಿ, ಮೊದಲೇ ವನ, ಇನ್ನೊಂದು ವನಕ್ಕೆ ಹೋಗ್ಬೇಕಂತ, ಇದು ಪ್ರವೇಶಿಸಬೇಕಂತ. ಇಷ್ಟು ಜನ ಇದ್ದಾರಲ್ಲ, ಈಗ ಅದು ಜಪ ಆಗೋದಿಲ್ಲ. ಅದಕ್ಕೋಸ್ಕರ ನೀನು ಏಕಾಂತ ಸ್ಥಳಕ್ಕೆ ಹೋಗಬೇಕು. ಇಂದ್ರಕೀಲ ಪರ್ವತ ಅಂತ ಪರ್ವತ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ಮಂತ್ರವನ್ನು ಜಪಿಸು, ರುದ್ರದೇವರ ಆರಾಧನೆ ಮಾಡು ಅಂತ ಹೇಳಿದ ತಕ್ಷಣ ಅರ್ಜುನ ತಯಾರಾಗ್ತಾನೆ. ಅವಳು ಉತ್ಸಾಹದಿಂದ ಹೊರಡುತ್ತಾನೆ. ಹೋದಿಗಿಂತ ಮುಂಚೆ ದೊಡ್ಡವರಿಗೆಲ್ಲ ನಮಸ್ಕಾರವನ್ನು ಮಾಡುತ್ತಾನೆ. ಧರ್ಮರಾಜನಿಗೆ ಭೀಮಸೇನ ನಮಸ್ಕಾರವನ್ನು ಮಾಡ್ತಾನೆ, ಋಷಿ ಮುನಿಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ತಾನೆ, ಅಲ್ಲಿಂದ ಕಳಿಸಿಕೊಡ್ತಾ ಇದ್ದಾರೆ. ಇದು ಭಾರಿ ವಿಶೇಷ. ಇದು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ದೊಡ್ಡವರು ನಮಸ್ಕಾರ ಮಾಡಿ ಹೋಗಬೇಕು ಅಂತ ಪದ್ಧತಿ. ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ದೊಡ್ಡವರು ಬೈದು ಹೋಗ್ತಾರೆ, ಅದು ಪುಣ್ಯ. ನಮಸ್ಕಾರ ಮಾಡೋದು ಬೇಡ, ತಿರಸ್ಕಾರ ಮಾಡಿ ಹೋಗೋ ಜನ ಸಿಗ್ತಾರೆ. ದೊಡ್ಡವರು ನಮಸ್ಕಾರ ಮಾಡಿದರೆ ಅವರು ಆಶೀರ್ವಾದವನ್ನು ಮಾಡ್ತಾರೆ, ಕೆಲಸ ಸಿದ್ಧಿ ಆಗಲಿ ಅಂತ ಹೇಳುತ್ತಾರೆ. ಅದರಿಂದ ಆಗೋ ಸಿದ್ಧಿ ಇಲ್ಲದೆ ಬರೋದಿಲ್ಲ. ಆಫೀಸ್ನ ಕೆಲಸಕ್ಕೆ ಹೋಗ್ತಾನೆ, ಬಾಸ್ ಪರ್ಮಿಷನ್ ತೊಗೊಂಡೋಗಿ ಕೆಲಸ ಆಗುತ್ತೆ. ಇವನು ಹೋಗಿರ್ತಾನೆ, ಬಾಸ್ ಫೋನ್ ಮಾಡ್ತಾನೆ, ಈಗ ಕಳಿಸೇ ಇಲ್ಲ ಅವನ ಅಂದ್ಬಿಟ್ಟು ಕೆಲಸ ಮುಗಿದೋಯ್ತು. ಅವನು ಹೇಳೇ ಇದ್ದಿಲ್ಲ ಅವನ ಯಾಕೆ ಬಂದ ಈಗ ಅಂತ ಕೇಳಿದರೆ, ಲೀವು ಹೋಯ್ತು ಇತ್ತ, ಇದು ಹೋಯ್ತು ಈ ಮಧ್ಯೆ, ಹೋಗಿದ್ದೆಲ್ಲ ವೇಸ್ಟ್. ಅದು ಪರ್ಮಿಷನ್ ಇದ್ದು ಹೋಗಿಬಿಟ್ರೆ ಕೆಲಸ ಆಗುತ್ತೆ, ಟಿ ಎ ಡಿ ಎ ಕೂಡ ಬರುತ್ತೆ ಜೊತೆಗೆ. ಅದು ಅರ್ಥ ಮಾಡಿಕೊಂಡ್ರೆ ದೊಡ್ಡವರ ಅನುಮತಿಯನ್ನು ನಾವು ಪಡ್ಕೊಂಡು ಹೋಗಬೇಕು. ಹಿಂದಿನ ಕಾಲ ಪದ್ಧತಿ ಇತ್ತು, ಪ್ರತಿನಿತ್ಯ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ತಂದೆ ತಾಯಿ ನಮಸ್ಕಾರ ಮಾಡಿ ಹೋಗ್ತಾ ಇತ್ತು. ಇವ ತಂದೆ ಇಟ್ಕೊಂಡೇ ಇರೋದಿಲ್ಲ, ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ತಂದೆ ತಾಯಿ ಮನೆಯಿಂದ ಹೊರಗೆ ಹಾಕಿಬಿಟ್ಟಿರ್ತಾರೆ, ತಪ್ಪೋದು. ಅವರು ಆಶೀರ್ವಾದ ಮಾಡಿದ್ರೆ ಬೇರೆಯವರು ಮಾಡೋದಿಲ್ಲ, ಯಾಕೆ ಗೊತ್ತೇನೋ, ತಮ್ಮ ಮಕ್ಕಳು ಅಂತ ಅವರಿಗಿರೋ ಪ್ರೀತಿ ಯಾರಿಗಿರುತ್ತೆ ಈ ಮಧ್ಯೆ? ತುಂಬ ತಮಗೆ ತೊಂದರೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆ ತಂದೆ ತಾಯಿಗಳಿಗಿಂತ ಹೆಚ್ಚು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿನೇ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಶಾಸ್ತ್ರ ಹೇಳಿರೋದು. ಅದನ್ನು ಮಾಡಬೇಕು, ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಬೇಕು, ಅವರ ಸಿದ್ಧಿರಸ್ತು ಅಂತ ಹೇಳಿಬಿಟ್ರೆ ಎಲ್ಲ ಸಾಯ್ತು ಅಂತಾನೆ ಅರ್ಥ. ಅದಕ್ಕೆ ಪುರಾಣದಲ್ಲಿ ಹೇಳುತ್ತಾರೆ, ಮಾರ್ಕಂಡೇಯರು ಚಿಕ್ಕ ವಯಸ್ಸು, ಆಗ ಅವರ ತಂದೆ ಮುರುಕುಂಡ ಮುನಿಗಳು ಒಂದು ವಿಷಯ ಗೊತ್ತಿತ್ತು, ಮಗನಿಗೆ ಹೆಚ್ಚು ಆಯುಷ್ಯ ಇಲ್ಲ ಅಂತ ಗೊತ್ತಿತ್ತು. ವರ ಕೊಡಬೇಕಾದ್ರೆ ಹಾಗೆ ಕೊಟ್ಟಿರ್ತಾರೆ, ಭಾರಿ ಆಯುಷ್ಯ ಇರತಕ್ಕಂಥ ಕೆಟ್ಟ ಮಗ ಬೇಕೋ, ಒಳ್ಳೆ ಮಗ ಆಯುಷ್ಯ ಕಡಿಮೆ ಇರುತ್ತೆ, ಅಂಥವನು ಬೇಕು ಅಂತ ಕೇಳಿರ್ತಾರೆ. ಆಗ ಅವರು ಕೇಳ್ಕೊಂಡಿರ್ತಾರೆ, ಕೆಲ ಅಲ್ಪ ಆಯುಷ್ಯ ಆದರೂ ಪರವಾಗಿಲ್ಲ, ಒಳ್ಳೆ ಮಗ ಬೇಕು ಅಂತ ಕೇಳಿರ್ತಾರೆ. ಅದಕ್ಕೆ ಮಗ ಹುಟ್ಟುಬಿಟ್ಟಿದ್ದಾನೆ. ಆಗಲೇ 7 ಆಯಿತು, 16 ಬದುಕೋದಿಲ್ಲ ಅಂತ ಗ್ಯಾರಂಟಿ ಇತ್ತು. 16 ಅಷ್ಟೇ ಆಯುಷ್ಯ, 7 ಆಯಿತು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೇನು ಮಗನ ಆಯುಷ್ಯ ಆಲ ಹೋಯ್ತು, 7 ಆಯಿತು, ಇನ್ನು 9 ಕಥೆ ಮುಗೀತು ಅಂತ ಯೋಚನೆ ಮಾಡ್ತಿದ್ದಾಗ ನಾರದರಂಥ ಜ್ಞಾನಿಗಳು ಬರ್ತಾರೆ. ಅವರನ್ನು ಕೇಳ್ತಾನೆ, ಸ್ವಾಮಿ ಹೀಗಾಗಿದೆ, ಮಗನ ಮೇಲೆ ಏನೋ ಆಗೇನೋ ಕೇಳಿಬಿಟ್ವಿ, ಅವನ ಆಯುಷ್ಯ ಕಡಿಮೆ ಇದೆ, ಏನು ಮಾಡೋಣ ಅಂತ ಕೇಳಿದ್ರೆ ನಾರರು ಉಪಾಯ ಹೇಳಿದ್ರಂತೆ, ಯೋಚನೆ ಮಾಡಬೇಡಿ, ಅವನು ಉಪನಯನ ಮಾಡಿಬಿಡಿ, ಫಸ್ಟ್ ಉಪನಯನ ಮಾಡಿಬಿಡಿ. ತುಂಬ ಜನ ಗೊತ್ತಿದೆ, ಉಪನಯನ ಮಾಡಿದರೆ ಅಪಮೃತ್ಯು ಯೋಗ ಇದ್ರೆ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಇದರ ಉಪನಯನ ಅಪನಮೃತ್ಯು ಅಂತ ತಿಳ್ಕೊಂಡು ಜನ ಇದ್ದಾರೆ. ಉಪನಯನ ಅಂದರೆ ಅಪಮೃತ್ಯನೇ ಇವರು ಪಾಲಿಗೆ ಪಾಪ, ಅಯ್ಯೋ ಈಗ್ಯಾಕೆ ಮಾಡಿದಾರೆ ಪಾಪ, 30 ಅಂತ ಹೇಳೋ ಜನ ಸಿಗ್ತಾರೆ. 2 ಅರ್ಲಿ ಇದ್ದಾಗ ಲೆಕ್ಕ ಅವರಿಗೆ, ಹುಡುಗನ 20 ಕೆ ಜಿ ಕ್ಯಾಸ್ ಸೇರಿಸಿಬಿಡ್ತೀರಾ ಅಂತ ಕೇಳಿದರೆ ಹಾಗೋ ಹಾಕಿ. ಆ ಕಾಲಕ್ಕೆ ಮಾಡಬೇಕಾದ್ರೆ 8 ಬ್ರಾಹ್ಮಣ ಉಪನಯೀತ ಅಂತ ಹೇಳಿ ಶಾಸ್ತ್ರ, ಅದು ಸಕಾಲಕ್ಕೆ ಉಪನಯನ ಮಾಡಿ ಸರಿ ಹೋಗುತ್ತೆ ಅಂದ್ರಂತೆ. ಉಪನಯನ ಮಾಡಿದರು. ತುಂಬ ಜನ ಗೊತ್ತಿಲ್ಲ, ಉಪನಯನ ದಿವಸ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿಸ್ಬೇಕು, ಹುಡುಗನ ಕೈಲಿ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತು. ಅದಕ್ಕೆ ಬ್ರಾಹ್ಮಣನ ಕರೆಯೋದು, ತುಂಬ ಓದ್ದವ್ರನ್ನ ಕರಿಬೇಕು. ಅದಕ್ಕೆ ಅವರೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಏನಂತ ಮಾಡ್ತಾರೆ ಗೊತ್ತೇನೋ, ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಬಂದವರು ಯಾರು, ಬ್ರಕುಂಡ ಮುನಿಗಳು, IAS ಆಫೀಸರ್ ಮನೆ ಮದುವೆಗೆ ಎಂಥವ್ರು ಬಂದಿರ್ತಾರೆ, ಅಟೆಂಡರ್ ಪಿಯೋನ್ ಬಂದಿರ್ತಾರೆ, ಅವ್ನು ತನ್ನ ಕ್ಯಾಲಿಬರ್ನ ಕರೆದಿರ್ತಾರೋ, ತನ್ನ ಇದಕ್ಕೆ ತಕ್ಕಂತೆ ಅಂತಸ್ತಕ್ಕಂತೆ ಕರೆದಿರ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿರ್ತಾರೆ. ಬ್ರಕುಂಡ ಮುನಿ ಕರೆದಾಗ ಬರೀ ಮಹರ್ಷಿಗಳ ಗುಂಪೆ ಬಂದುಬಿಟ್ಟಿರುತ್ತೆ, ಎಲ್ಲರೂ ನಮಸ್ಕಾರ ಮಾಡಿಸ್ತಾ ಹೋಗ್ತಾರೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮ, ಎಲ್ಲ ಆಶೀರ್ವಾದ ಮಾಡಿದ್ದು ಮಾಡಿದ್ದು ಮಾಡಿದ್ದೇನೆ. ಎಷ್ಟಾಯ್ತು ಅಂದರೆ 16 ಸಾಯಬೇಕಾದ ಮಾರ್ಕಂಡೇ ಇವತ್ತಿಗೂ ಬದುಕಿದ್ದಾರೆ, ಇದು ಆಶ್ಚರ್ಯ. ಸತ್ ಸಾಯಲೇ ಇಲ್ಲ ಅವರು ಕೊನೆಗೆ. ಆಶ್ಚರ್ಯ, ಆಶೀರ್ವಾದ ಮಾಡಿದಾಗ ಏನಾಯಿತು ಅಂದರೆ ಆಯುಷ್ಯ ಭಾರಿ ಜಾಸ್ತಿ ಆಗೋಯ್ತು. ಕೊನೆಗೆ ಇವತ್ತಿಗೂ ಚಿರಂಜೀವಿಗಳ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾದರೆ ಯಾತಕ್ಕೆ ದೊಡ್ಡವ್ರಿಗೆ ಆಶೀರ್ವಾದ ಮಾಡಿಸ್ತಾರೆ ಅಂತ ಅರ್ಥ ಆಯ್ತು. ಇದು ತಿಳ್ಕೊಂಡು ಇವತ್ತು ಮದುವೆ ಕಾಲಕ್ಕೆ ದೊಡ್ಡವರು ಕರೆಯೋದೆಲ್ಲ ಫಲ. ಅವ್ನು ವಿಡಿಯೋಗ್ರಾಫರೇ ಭಾರಿ ದೊಡ್ಡವರಿದ್ದ ಲೆಕ್ಕ. ಆ ಶೂಸ್ ಹಾಕೊಂಡು ಓಡಾಡಿಬಿಟ್ಟರೆ ಪರಮ ಪಾವನ ಇವರಿಗೆಲ್ಲ ಕೂಡ. ಮೂರ್ಖರು ಸಿಗುತ್ತಾರೆ. ಅದೆಲ್ಲ ದೂರದಿಂದ ಏನಾದ್ರು ಮಾಡ್ಕೊಂಡು ಹೋಗಲಿ, ಅವ್ರ ಮಂತ್ರ ತಂತ್ರ ಪ್ರಧಾನ ಆಗಬೇಕಲ್ಲಿ. ಅಲ್ಲಿ ಜ್ಞಾನಿಗಳು ಪ್ರಧಾನ ಆಗಬೇಕು. ನೀವು ಬನ್ನಿ ಬರಲೇಬೇಕು ಅಂತ ಕರಿಬೇಕು ದೊಡ್ಡವರನ್ನು. ನೀವು ಆಶೀರ್ವಾದ ಮಾಡಿ ಅಂತ ಹೇಳಬೇಕು. ಆಗ ಅವನಿಗೆ ಮಂತ್ರಸಿದ್ಧಿ ಬರುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಒಳ್ಳೆ ಕೆಲಸ ಆಗುತ್ತೆ. ಬೇರೆ ಇನ್ನೂ ಇನ್ಸ್ಪೆಕ್ಷನ್ಗೆ ಬಂದಿರ್ತಾರೆ, ಸರಿಯಾಗಿ ನಡ್ಕೊಂಡ್ಬಿಡ್ತಾನೆ, ಗುಡ್ ಅಂತ ಬರೆದ್ರೆ ಪರ್ಮನೆಂಟ್ ಆಯ್ತು ಕೆಲಸ ಒಂದು, ಬ್ಯಾಡ್ ಅಂತ ಬರೆದ್ರೆ ಕತೆ ಮುಗಿತಲ್ಲಿ. ಇನ್ಸ್ಪೆಕ್ಷನ್ ಬಂದವ್ರ ರಿಪೋರ್ಟ್ಗೆ ಎಷ್ಟು ಬೆಲೆ ಇರ್ತದೋ, ಬ್ರಾಹ್ಮಣರ ಜ್ಞಾನಿಗಳ ಬೆಲೆ ಮಾತಿಗೆ ಅಷ್ಟು ಬೆಲೆ ಇರ್ತದ. ಆದ್ದರಿಂದ ಅಂತ ವ್ಯವಸ್ಥೆ ಮಾಡ್ಕೋಬೇಕು ನಾವು. ಅರ್ಜುನ ಸ್ವತಃ ಯಾರು ಗೊತ್ತೇ, ಇಂದ್ರಾವತಾರ ಆತ, ದೇವರಾಜ ಆತ, ಅಂಥವನು ದೊಡ್ಡವರು ನಮಸ್ಕಾರ ಮಾಡ್ತಾ ಇದ್ದ. ಅಂದ್ರೆ ಭೂಲೋಕದೊಳಗೆ ಏನು ಧರ್ಮ ಇದೆ ಅದನ್ನು ಪಾಲನೆ ಮಾಡಬೇಕಾದ ನಮ್ಮ ಕರ್ತವ್ಯ. ಎಷ್ಟು ಹೈಯರ್ ಬೇಕು ವ್ಯಕ್ತಿ ಬೇಕಾದ್ರಾಗಿರಲಿ, ತನಗಿಂತ ಒಬ್ಬ ಬಾಸ್ ಇದ್ದಾನೆ ಅಂದರೆ ಅವನು ಲೆಸ್ ಕ್ವಾಲಿಫೈಡ್ ಬೇಕಾದ್ರಾಗಿರಬಹುದು, ಸ್ಟಿಲ್ ರೆಸ್ಪೆಕ್ಟ್ ಮಾಡಬೇಕಾದ ನಮ್ಮ ಕೆಲಸ. ಅದನ್ನು ಅರ್ಜುನ ತೋರಿಸ್ತಾನೆ. ಅರ್ಜುನ ಭೀಮಸೇನ ನಮಸ್ಕಾರ ಮಾಡಿದ್ದಂತೂ ಮೂಲಭೂತ ಕರ್ತವ್ಯ ಅದು. ಹೇಳ್ತಾರೆ, ಬಲಮಿಂದ್ರಸ್ಯ ಗಿರೀಶಃ, ಗಿರೀಶಸ್ಯ ಬಲಂ ಮರುತ್, ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಇಂದ್ರದೇವರ ಬದುಕಿರದೆ ವಾಯುದೇವರಿಂದ ಅದಕ್ಕೆ ನಮಸ್ಕಾರ ಮಾಡಿದ. ಧರ್ಮರಾಜ ಸ್ವರೂಪದಲ್ಲಿ ಚಿಕ್ಕವನು, ಹೆಸರಿಗೆ ಅಣ್ಣ ಮಾಡ್ತಾನೆ. ಎಲ್ಲರೂ ಕೂಡ ಅನುಗ್ರಹ ಮಾಡ್ತಾರೆ, ಒಳ್ಳೆಯದಾಗಲಿ ಸಿದ್ಧಿಯಾಗಲಿ ಅಂತ ಹೇಳಿದ್ರಂತೆ. ಆ ಹೊತ್ತಿಗೆ ದ್ರೌಪದಿ ಬಂದು ಮಾತಾಡ್ತಾರೆ ಅರ್ಜುನ ಜೊತೆಗೆ. ಅರ್ಜುನ, ನೀನು ಹೋಗ್ತಿರೋ ಕೆಲಸ ಸಾಮಾನ್ಯ ಕೆಲಸ ಅಲ್ಲ, ನಿನ್ನ ಯಶಸ್ಸಿನ ಮೇಲೆ ಇಡೀ ಕುರುವಂಶದ ಭವಿಷ್ಯ ನಿಂತಿದೆ, ಹುಷಾರಾಗಿರು ಅಂತ ಹೇಳಿದ್ದಾರೆ. ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಆರು ತಿಂಗಳ ಸಾಧನೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿನ್ನ ಒಂದು ವೈಫಲ್ಯ ಅಲ್ಲ, ಅದು ನಿನ್ನ ಇಡೀ ರಾಜ್ಯಕ್ಕೆ ಬರತಕ್ಕಂಥ ಕೆಟ್ಟ ಹೆಸರಾಗತ್ತೆ. ಬಹಳ ಎಚ್ಚರದಿಂದ ಇರಬೇಕು, ಜಿತೇಂದ್ರಿಯನಾಗಿರಬೇಕು. ಇದು ಸಣ್ಣವರು ಹೇಳೋ ಮಾತುಗಳ, ದೊಡ್ಡವರು ಹೇಳೋ ಮಾತುಗಳು. ದ್ರೌಪದಿ ದೇವಿ ಭಾರತೀಯ ದೇವಿ ಮಾತಾಡ್ತಾ ಇರೋದೀಗ. ಆ ಥರ ಹೆಂಡತಿ ಶಚಿದೇವಿ ಅಷ್ಟೇನೆ. ಆ ದ್ರೌಪದಿಯಲ್ಲಿ ಭಾರತೀಯ ದೇವಿಯ ಸನ್ನಿಧಾನ. ಭಾರತೀ ದೇವಿ ಯಾರು ಗೊತ್ತೇನು, ಇಂದ್ರದೇವರಿಗೆ ತಾಯಿ ಅಂತ ಹಿಂದೆ ಹೇಳಿದ್ದಾರೆ. ಈಗಾಗಲೇ ತಾಯಿ ಮಗನಿಗೆ ಉಪದೇಶ ಮಾಡಿದರೆ ಹೇಗೋ ಹಾಗೆ. ಯಾವಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂ ಬಭೂಮೌ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಾಗ ಅರ್ಜುನ ಅದನ್ನೆಲ್ಲ ಕೇಳ್ತಾನೆ. ಅಲ್ಲಿಂದ ಹೊರಡ್ತಾನೆ, ಇಂದ್ರಕೀಲ ಪರ್ವತಕ್ಕೆ ಬರ್ತಾ ಇದ್ದಾನೆ. ಇಂದ್ರಕೀಲ ಪರ್ವತ ಅಲ್ಲಿಂದ ನೂರಾರು ಮೈಲುಗಳಷ್ಟು ದೂರ. ಅಲ್ಲಿಗೆ ಹೋಗಿ ಒಂದು ಕಡೆಗೆ ನಿಂತ ಕಾಲಕ್ಕೆ ಅಲ್ಲೊಬ್ಬ ಒಂದು ಶಬ್ದ ಆಗುತ್ತೆ, ಮುಂದೆ ಹೋಗಬೇಡ ಇಲ್ಲೇ ನಿಂತು ಬಿಡು ಅಂತ ಒಂದು ಶಬ್ದ ಆಗುತ್ತೆ. ಅಶರೀರವಾಣಿ ಮಾತು ಕೇಳದೆ ಕೇಳುತ್ತೆ. ಅರ್ಜುನ ತಕ್ಷಣ ನಿಲ್ತಾನೆ, ಯಾರು ಅಂತ ಹುಡುಕ್ತಾನೆ. ಆಗ ಒಬ್ಬ ಮುನಿಗಳು ಕಣ್ಣಿಗೆ ಕಾಣುತ್ತಾರೆ, ಬಹಳ ತೇಜಸ್ವಿಗಳಾದ ಮುನಿಗಳು, ಅಪಾರವಾದ ವರ್ಚಸ್ಸು. ಅರ್ಜುನ ಅವರ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ಏನು ಸ್ವಾಮಿ, ಏನು ಸಂದೇಶ ಬಂತಲ್ಲ ಅಂದರೆ ನಾನೇ ಕೊಟ್ಟಿದ್ದು ಅಂತ ಹೇಳ್ತಾರೆ. ನಾನೇ ಕೊಟ್ಟಿದ್ದು ಏನು ಸಂದೇಶ ಅಂದರೆ, ತಪಸ್ಸಿಗೆ ಒಳ್ಳೆ ಜಾಗ ಇದು ಒಂದು, ಇಲ್ಲೇ ತಪಸ್ಸು ಮಾಡು, ಇಲ್ಲೇ ಕೂಡು ಅಂತ ಹೇಳಿದ್ರೆ ನೋಡಿ, ದೈವಿಕವಾದಂತಹ ಒಂದು ಸೂಚನೆ ಹಾಗೆ ಸಿಗುತ್ತೆ ಅಂತ ಹೇಳೋದು ಸಾಕ್ಷಿ. ಇದು ಒಂದು ಒಳ್ಳೆ ಜಾಗ, ಇದು ಸಿದ್ಧಿಯ ಸ್ಥಳ, ಅಲ್ಲಿರು ಅಂತ ಹೇಳ್ತಾರೆ. ಗೊತ್ತಾಗಬೇಕು ಅದು, ಆ ರೀತಿಯಾದ ಸಿದ್ಧಿ ಬರ್ತದೆ ಅಂತ ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳು ಸಂಚಾರ ಮಾಡ್ತಾ ಮಾಡ್ತಾ ಇವತ್ತಿನ ಸೋದೆ ಇದೆಯಲ್ಲ ಅಲ್ಲಿ, ಅದು ಕಾಡದು, ಪಕ್ಕದಲ್ಲಿ ರಾಜ್ಯ ಇರುತ್ತೆ, ಅಲ್ಲೇನು ಜನ ಭೂಮಿ ಏನೂ ಇರೋದಿಲ್ಲ. ಅಲ್ಲಿ ಭೂಮಿ ಇರುತ್ತೆ ಹೊರತು ತೋಟ ಇದ್ದಾಗಿರುತ್ತೆ ಹೊರತು ಅಲ್ಲಿ ಯಾವ ದೇವಸ್ಥಾನ ಯಾವುದೇ ಇರೋದಿಲ್ಲ. ಅಲ್ಲಿ ಹೋಗ್ತಾರೆ ವಾದಿರಾಜ ಸ್ವಾಮಿಗಳು, ನೋಡ್ತಾರೆ ಅಲ್ಲಿ ಒಂದು ಹುಲಿ ಒಂದು ಹಸು ಜೊತೆ ಕೂತಿದ್ವಂತೆ, ಎರಡು ಪಕ್ಕದಲ್ಲಿ ಕೂತಿದ್ವಂತೆ, ಒಂದು ಹಸು ಹುಲಿ. ಇವತ್ತು ಇಬ್ಬರು ಮಠದವರೇ ಪಕ್ಕಕ್ಕೆ ಕೊಡೋದು ಕಷ್ಟ, ಗಂಡ ಹೆಂಡತಿ ಪಕ್ಕಕ್ಕೆ ಕೊಡೋ ಕಷ್ಟ ಇದ್ರ ಕಾಲ. ಅಂತ ಹಸು ಮತ್ತು ಹುಲಿ ಜೊತೆ ಕೂತಿದೆಯಲ್ಲ, ಏನು ಆಶ್ಚರ್ಯ ಅಂತ ನೋಡಿದ್ರಂತೆ. ನಾ ದೊಡ್ಡ ಜ್ಞಾನಿಗಳವರು, ಕಷ್ಟ ಗೊತ್ತಿ, ಇದು ದೊಡ್ಡ ಯಜ್ಞ ಭೂಮಿ, ಪವಿತ್ರವಾದ ಭೂಮಿ, ಅಲ್ಲಿಗೆ ಬಂದರೆ ಕಾಮ ಕ್ರೋಧ ಎಲ್ಲ ಹೋಗಿಬಿಡಬೇಕು, ಅಷ್ಟು ಪ್ರಶಾಂತ ವಾತಾವರಣ. ಆಗ ಅಲ್ಲಿ ನಿರ್ಮಾಣ ಮಾಡ್ತಾರೆ ತ್ರಿವಿಕ್ರಮದೇವಿ ಪ್ರತಿಷ್ಠಾಪನೆ ಮಾಡಿದ್ದ, ಅಲ್ಲಿ ಧವಳಗಂಗೆ, ಅಲ್ಲಿ ವೃಂದಾವನಸ್ಥರ ಆಗಿದ್ದಲ್ಲಿ ಆ ಸಿದ್ಧಿಕ್ಷೇತ್ರ ಗುರುಸ್ತಕ್ಕ ನೀರಲ್ಲಿ ಬೀಳುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರ, ವಾಟರ್ ಡಿವೈನಿಂಗ್ ಅಂತ ನೋಡ್ತೇವಲ್ಲ ಆ ಥರ. ಎಲ್ಲಿ ನೀರಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೋ, ಎಲ್ಲಿ ತಪಸ್ಪಾಡ ಸಿದ್ಧಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಎಷ್ಟು ದೊಡ್ಡ ಸಿಟಿಗಳಲ್ಲಿ ಯಾಕೆ ಸಿದ್ಧಿ ಬರೋದಿಲ್ಲ ಗೊತ್ತೇನು, ಪಾಪ ಕಷ್ಟಪಟ್ಟು ಬೀಡಿಯೇ ಅಳಯಕ್ಪಾಡು ಸೈಟ್ ಮಾಡಾಟ ಮಾಡಿಬಿಡ್ತಾರೆ, ಪಾಪ ಇವ್ರು ಖುಷಿನೋ ಖುಷಿ ಮನೆ ಕಟ್ಟಿಸ್ಬಿಡ್ತಾನೆ. ಯಾವ ಕಾಲಕ್ಕೆ ಸ್ಪೆಷಲ್ ಆಗಿರುತ್ತೆ ಯಾರಿಗೆ ಗೊತ್ತದು, ಅಲ್ಲಿ ಏನು ಸಿದ್ಧಿ ಬರುತ್ತೆ ಪಾಪ, ಬರೋದಿಲ್ಲ ಅವ್ರಿಗೆ. ಅದಕ್ಕೆ ಶುದ್ಧಿ ಮಾಡಬೇಕು ಸ್ಥಳನ, ಅಂತ ಸೈಟ್ ತೊಗೋಬಾರದು ಅಂತ ಅರ್ಥ ಅಲ್ಲ, ಶುದ್ಧಿ ಮಾಡಿಕೊಂಡು ಆಮೇಲೆ ಮಾಡೋದು. ಅದಕ್ಕೆ ವಾಸ್ತು ಶಾಂತಿ ಎಲ್ಲ ಯಾತಕ್ಕೆ ಮಾಡೋದು, ಆ ಶುದ್ಧಿಗೋಸ್ಕರ ಮಾಡೋದು, ಅದು ಶೋಗ್ ಮಾಡೋದಲ್ಲ, ಮನೆ ಕಟ್ಟಿಸಿದ್ದೀನಿ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಮಾಡೋದಕ್ಕಲ್ಲ. ಅದೆಲ್ಲ ಕೂಡ ಮಂತ್ರತಂತ್ರದಿಂದ ಇರೋ ದೋಷ ಪರಿಹಾರ ಆಗಬೇಕು. ಅದು ಸ್ಥಳಸಿದ್ಧಿಯನ್ನು ನೋಡಿದ್ದಾಯ್ತು. ಅಲ್ಲಿಗೆ ಅರ್ಜುನ ಕೇಳ್ತಾನೆ ಆಮೇಲೆ, ನೀವು ಯಾರು ಅಂತ ಕೇಳಿದ್ರೆ ಆ ಹೇಳ್ತಾನೆ, ನಾನು ಇಂದ್ರ ಅಂತ. ಇಂದ್ರದೇವರು ಬಂದಿದ್ರು ಅಂತ ತೋರಿಸೋಕ್ಕೋಸ್ಕರ, ಇಂದ್ರ ಮೂಲ ರೂಪ, ಅರ್ಜುನ ಅವತಾರ ರೂಪ, ಗೈಡ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅರ್ಜುನ ಇಲ್ಲಿರು, ಸಿದ್ಧಿ ಬರುತ್ತೆ ಅಂತ ಹೇಳಿದ ತಕ್ಷಣ ಆಗ ಅರ್ಜುನ ತಪಸ್ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇಂದ್ರ ಹೊರಟೋಗ್ಬಿಡ್ತಾರೆ, 6 ತಿಂಗಳು ತಪಸ್ ಮಾಡಬೇಕು ನೋಡಿ, 6 ತಿಂಗಳು ಆಹಾರ ಇಲ್ಲ ಮೊದಲನೇದಾಗಿ, ಇದೇ ನಿಮಗೆ ಮೊದಲೇ ಫಜೀತಿ ಅಂದರೆ ಊಟ ಕಾಫಿ ಇಲ್ಲ ಅಂದ್ರೆ ಸಾಕು ಡಲ್ ಆಗಿಬಿಡ್ತಾರೆ, ಊಟ ಇಲ್ಲ ಅಂದ್ರೆ ಗೋವಿಂದ. 6 ತಿಂಗಳು ಏನು ತಗೊಳ್ಳಾಗಿಲ್ಲ, ಆಹಾರ ಇಲ್ಲ, ಮೊದಲನೇದು ನಿದ್ರೆ ಇಲ್ಲ, ಕಣ್ಣು ಮುಚ್ಚಾಗಿಲ್ಲ, ಜಪ ಬಿಡಾಗಿಲ್ಲ, ನಾನ್ ಸ್ಟಾಪ್ ಮಾಡಬೇಕು. ಹಾಗಿದ್ದು ಸಿದ್ಧಿ ಮಾತ್ರ ವಂಡರ್ಫುಲ್ ಸಿದ್ಧಿ. ಮತ್ತೆ ಹೇಳಿ ಕೈಯಲ್ಲಿ ಜಗತ್ತೇ ಇದ್ದಾಗಲೇ ಕಾತಾರೆ ಕೈಯೊಳಗೆ ಪಾಶುಪತಾಸ್ತ್ರ ಅದು ಸಿಗುತ್ತೆ ಅಂತ ಹೇಳಿ ಕಷ್ಟ ಕೂತ್ ನನ್ನ. ವೇದವ್ಯಾಸ ಹೇಳಿಕೊಟ್ಟ ಮಂತ್ರ, ಇಂದ್ರದೇವರು ತೋರಿಸಿದ ಜಾಗ, ಭೀಮಾದಿಗಳ ಸಂದೇಶ, ಋಷಿಮುನಿಗಳ ಅನುಗ್ರಹ ಆಶೀರ್ವಾದ, ಅಷ್ಟೆಲ್ಲ ಇಟ್ಕೊಂಡು ಅರ್ಜುನ ಓಂ ನಮಃ ಶಿವಾಯ ಮಂತ್ರ ಇದೆಯಲ್ಲ ಅದು ಸಾಮಾನ್ಯ ಮಂತ್ರ. ಪಾಶುಪತಾಸ್ತ್ರಕ್ಕೆ ವಿಶೇಷ ಮಂತ್ರ ಹೇಳಿಕೊಟ್ಟಿರ್ತಾರೋ. ಎಲ್ಲ ಮಂತ್ರ ಜಪ ಮಾಡ್ತಾ ಕೂಡ್ತಾ ಇದ್ದಾನೆ. 1 ದಿವಸ ಆಯ್ತು, 2 ದಿವಸ ಆಯ್ತು, ಕಣ್ಣು ತೆಗಿತಾ ಪುಣ್ಯಾತ್ಮ ಗಾಂಡೆ ಹೋಗಿದ್ದಾನೆ. ಹೋಗಬೇಕಾದ್ರೆ ಗಾಂಡೆ ಅಸ್ತ್ರಶಸ್ತ್ರ ಗಾತಿ ಗಾಂಡೆ ಹೋಗ್ಬಿಟ್ರೆ ಅರ್ಜುನ ಅಲ್ಲ. ಅದಕ್ಕೆ ಎತ್ರ ಪಾರ್ಥೋ ಧನುರ್ಧಾರ ಅಂತಾನೆ ಹೇಳಿದ್ದು ಗೀತೆಯೊಳಗೆ. ಗಾಂಡೆ ಹೋಗಿದ್ದಾನೆ, ಅಕ್ಷಯ ಬತ್ತಳಿಕೆ ಇಟ್ಕೊಂಡಿದ್ದಾನೆ, ಒಳ್ಳೆ ತಪಸ್ ಮಾಡ್ತಾ ಕೂತ್ ಬಿಡ್ತಾನೆ. 6 ತಿಂಗಳು ಕಡಿ, 1 ಕ್ಷಣ ನಿದ್ರೆ ಇಲ್ಲ, ಎಚ್ಚರ ತಪ್ಪಿಲ್ಲ ಆ ಅರ್ಜುನನಿಗೆ. ಆಗ ಅವತ್ತಿನಿಂದ ಒಂದು ಹೆಸರು ಬಂತಂತೆ, ಗುಡಾಕೇಶ ಅಂತ ಹೆಸರಾಯಿತು. ಅರ್ಜುನ 6 ತಿಂಗಳುಗಳ ಕಣ್ಣು ಮುಚ್ಚಿಲ್ಲ. ಗುಡಾಕ ಅಂದ್ರೆ ನಿದ್ರೆ, ಈಶ ಅಂದ್ರೆ ಗೆದ್ದವನು ಅಂತ ಅರ್ಥ, ನಿದ್ರೆ ಗೆದ್ದವನು ಅಂತ ಕರೀತಾರೆ. 6 ತಿಂಗಳು ನಾನ್ ಸ್ಟಾಪ್ ಎದ್ದಿದ್ದಂತೆ. ಅದಕ್ಕೆ ಗೀತೆಯಲ್ಲಿ ಎಷ್ಟೆಷ್ಟು ವರ್ಣನೆ ಮಾಡ್ತಾರೆ ಗೊತ್ತೇನೆ. ಯೋ ಮುಕ್ತಾರ್ ಶ್ರೀಕೇಶಂ ಗುಡಾಕೇಶ ಪರಂತಪ ನಯೋಚ್ಚೈತಿ ಗೋವಿಂದಂ ಮುಕ್ತ್ವಾ ತುಷ್ಣೀಂ ಬಭೂವಃ. ಗುಡಾಕೇಶ ಅಂತಕ್ಕಂಥ ಹೆಸರು ಅರ್ಜುನನಿಗೆ ಸಾರ್ಥಕವಾದ ಹೆಸರು. 6 ತಿಂಗಳ ಕಾಲ 1 ಕ್ಷಣ ತೂಕಡಿಸಿಲ್ಲ, 1 ಕ್ಷಣ ಕಣ್ಣು ಮುಚ್ಚಿಲ್ಲ. ಅಂಥ ಒಂದು ಅಪಾರವಾದ ನಿಷ್ಠೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಅರ್ಜುನ ದೊಡ್ಡವನಾದ ಅಂದ್ರೆ ಏನು ಆಶ್ಚರ್ಯ ಇಲ್ಲ. ಸಿದ್ಧಿ ಇರಬೇಕಲ್ಲ. ಹೇಳ್ತಾರೆ ಓ ಸಂಬಳ ಇಷ್ಟು, ಓದು ಅಷ್ಟು, ಹಾಗಿದ್ರೆ ಪರವಾಗಿಲ್ಲ. ಅಷ್ಟು ಓದಿದ್ದಾರೆ ಅಂದ್ರೆ ಸಂಬಳ ತಗೊಂಡು ಇರೋದು ತಪ್ಪಲ್ಲ. ಇಲ್ಲೋ ಸಿಟ್ಟು ಬರುತ್ತೆ, ನಾವು ಓದಿಲ್ಲ ನಮಗೆ ಯಾಕಂತ ದುಡ್ಡು ಬರಲ್ಲ ಯೋಚನೆ ಮಾಡುತ್ತೆ. ಅರ್ಜುನನ ಸಾಧನೆ ದೊಡ್ಡ ಸಾಧನೆ. ಪಾಂಡವಾನಾಂ ಧನಂಜಯ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿಸಿಕೊಳ್ಳೋಷ್ಟರ ಮಟ್ಟಿಗೆ ಸಿದ್ಧಿ ಬಂತು. ಭಗವದ್ಗೀತೆ ಕೇಳ್ತಕ್ಕಂಥ ಅರ್ಹತೆ ಬಂತು. ಒಳ್ಳೆ ಪುಣ್ಯ ಪುರುಷನಾಗಿ ಸಿದ್ಧಿ ಗಳಿಸಿದ. 6 ತಿಂಗಳು ಮುಗಿತು. ಮರುದಿವಸ ಬೆಳಿಗ್ಗೆನೆ ಒಂದು ವಿಚಿತ್ರ ಪ್ರಸಂಗ ನಡೆದೋಯ್ತು. ಇನ್ನೇನು 6 ತಿಂಗಳು ಜಪ ಮುಗಿತು. ಬೆಳಿಗ್ಗೆ ಎದ್ದ, ಕಣ್ಣು ತೆಗೆದ, ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ದೊಡ್ಡ ರಾಕ್ಷಸ, ಮೂಕ ಅಂತ ಅವನ ಹೆಸರು, ಮುಖಾಸುರ ಅಂತ ರಾಕ್ಷಸ, ಮುಖಾಸುರ ರಾಕ್ಷಸ ದೊಡ್ಡ ಕಾಡಹಂದಿಯ ರೂಪದಲ್ಲಿ ಓಡಿ ಬರ್ತಾ ಇದ್ದಾರೆ. ಅದು ಅರ್ಜುನನ ಕೊಂದು ಬಿಡಬೇಕು ಅಂತ ಹೇಳಿಬಿಟ್ಟು, ಅರ್ಜುನ ಸಂಹಾರ ಮಾಡಬೇಕು ಅಂತ ಹೇಳಿ ರಾಕ್ಷಸ ಹಂದಿ ವೇಷದಲ್ಲಿ ಬರ್ತಾ ಇದ್ದಾರೆ. ಅವನ ಕಡೆ ಇದು ಓಡ್ಕದ ಬರ್ತಾ ಇದ್ದಾನೆ. ಅರ್ಜುನ ನೋಡ್ದ ಅದನ್ನು, ಅವನು ಏನು ಎಂಥೆಂಥ ಮಹಾರಥರನ್ನೇ ಹೊಡೆಯೋ ಪುಣ್ಯಾತ್ಮನಿಗೆ, ಎಲ್ಲ ಹಂದಿ ಯಾವ ಲೆಕ್ಕ. ಬಿಲ್ಲು ಬಾಣ ತಗೋತಾನೆ, ಗಾಂಡೀವ ತಗೊಂಡ, ಬಾಣ ಇಟ್ಟ, ಗುರಿಟ್ಟು ಹೊಡೆದೇ ಬಿಟ್ಟ. ಅದಕ್ಕೆ ಆ ಬಾಣ ಸರಿಯಾಗಿ ಬಿತ್ತು, ಜೋರು ಒದರಿತು. ತಪ್ಪಂತ ಇನ್ನೇನು ಬೀಳಬೇಕೋ ಇಲ್ಲೋ, ಇನ್ನೊಂದು ಬಾಣ ಬಿತ್ತು ಅದಕ್ಕೆ ತಕ್ಷಣ. ಅಷ್ಟೊತ್ತಿಗೆ ಅರ್ಜುನ ಹೊಡೆದ ಬಾಣ ಅಲ್ಲ, ಇನ್ನೊಂದು ಬಾಣ ಬಿತ್ತು. ಅರ್ಜುನ ನೋಡಿದ, ಅದ್ರ ಹತ್ರ ಹೋದ. ಆ ವ್ಯಕ್ತಿ ಬಂದ, ಹೊಡೆದ ವ್ಯಕ್ತಿ ಬಂದ, ಮಾತುಕತೆ ಶುರುವಾಯಿತು. ಈ ಹಂತಿ ನಾನು ಹೊಡೆದಿದ್ದು ಅಂತ ಅರ್ಜುನ, ನಾನು ಹೊಡೆದಿದ್ದು ಅಂತ ಆತ, ನಾನು ಹೊಡೆದಿದ್ದು ಅಂತ ಈತ, ನಾನು ಆತ. ಆತ ಒಬ್ಬ ಕಿರಾತ, ಈ ಮಧ್ಯೆ ಬಂದವನು ಬೇಡ ಕಿರಾತ ಅಂತ ಹೇಳ್ತಾನೆ ಶಬರ. ನಾನು ಹೊಡೆದಿದ್ದು ನನಗೆ ಸೇರಬೇಕಾದ್ದು ನಾನು ಹೊಡೆದೆ ಆದ್ದರಿಂದ ಅಂತ ಆತ, ನಾನು ಹೊಡೆದೆ ನನಗೆ ಸೇರಬೇಕಾದದ್ದು ಅಂತ ಈತ, ನಾನು ಮೊದಲು ಹೊಡೆದೆ ನನಗೆ ಸೇರಬೇಕು ಅಂತ ಅರ್ಜುನ ಆತ ಹೇಳ್ತಾನೆ. ನೀನು ಹೊಡೆದಿರ್ಬೋದಯ್ಯ, ಅಡ್ಸ್ಕೊಂಡು ಬಂದಿದ್ದು ನಾನು, ನಾನು ಗುರಿ ಇಟ್ಟಿದ್ದು, ನಾನು ಹೊಡ್ಕೊಂಡು ಬಂದೆ, ಆದ್ರಿಂದ ನಂದು ಅಂತ ಅವರು, ಇಲ್ಲ ನನ್ನೇಟ್ ಮೊದಲು ಬಿತ್ತು ನಂದು ಅಂತ ಈತ. ಸೊ ನನ್ನಂದಿ ನನ್ನಂದಿ ಶುರುವಾಯಿತು ಜಗಳ. ಹಂದಿ ಇಬ್ಬರಿಗೂ ಬೇಡ, ಇದು ಆಶ್ಚರ್ಯ. ಹಂದಿ ತಗೊಂಡು ಇಬ್ಬರು ಏನು ಮಾಡಬೇಕಾಗಿಲ್ಲ, ಅದು ಅದು ಮರ್ಯಾದೆಯ ಪ್ರಶ್ನೆ. ಇದು ಒಂದು ನಾನು ಹೊಡೆದ ಹಂದಿ ಒಪ್ಪಿಕೊಡುವೆ ನಿಮಗೆ ಕೊಟ್ಬಿಡ್ತೇನೆ ಬೇಕಾದ್ರೆ, ಅದು ಸಾಧ್ಯ ಇಲ್ಲ. ನಾನೇ ಹೊಡೆದಿದ್ದು ಅಂತ ಇವರು ನನಗೆ ಸೇರಬೇಕು, ನನಗೆ ಸೇರಬೇಕು, ದೊಡ್ಡ ಗಲಾಟೆ ಶುರುವಾಯ್ತಂತೆ. ಆ ಸಮಯಕ್ಕೆ ಅರ್ಜುನ ಬಿಡೋದಿಲ್ಲ, ಕ್ಷಾತ್ರ ತೇಜಸ್ಸು ಅಂದ್ರೆ ಅದು. ಹೊಂದಾಣಿಕೆ ಮಾಡಿಕೊಂಡ್ರೆ ಅವನು ಬ್ರಾಹ್ಮಣನಾಗಿ ಬಿಡ್ತಾನೆ. ಇವತ್ತು ಬ್ರಾಹ್ಮಣರೇ ಹೊಂದಾಣಿಕೆ ಮಾಡ್ಕೊಂಬಿದ್ರೆ ಅದೇ ಪದ್ಧತಿ ಆಗಿರೋದು. ಯಾರು ಸುಮ್ಮನೆ ಆದರೂ ಬ್ರಾಹ್ಮಣ ಗಲಾಟೆ ಬೀಸ್ಬಿಡ್ತಾನೆ, ಹೋಗಿಬಿಟ್ಟು ತಪ್ಪದು. ಶಾಂತಿ ಎಂಬುದು ಬ್ರಾಹ್ಮಣ ಲಕ್ಷಣ, ತೇಜಸ್ಸು ಎಂಬುದು ಕ್ಷತ್ರಿಯ ಲಕ್ಷಣ. ತೇಜ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ತೇಜಸ್ಸು ಎಂಬುದು ಶೌರ್ಯಂ ತೇಜ ಧೃತಿ ಹಿ ದಾಕ್ಷ್ಯಂ ಯುದ್ಧೇಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಸ್ಥ ಕ್ಷತ್ರಕರ್ಮ ಸ್ವಭಾವಜಂ. ಅಪಾರವಾದ ತೇಜಸ್ಸು. ನೀ ಶರಣಾಗತನಾಗೂ ಬಿಟ್ಟುಬಿಡ್ತೇನೆ, ನಂದು ಅಂದ್ರೆ ನಂದೇ. ಆಗ ಹೇಳ್ತಾನೆ, ಆಯ್ತು ಇವೆಲ್ಲ ಸುಮ್ಮನೆ ಗಲಾಟೆ, ಆತಕ್ಕೆ ಯುದ್ಧ ಮಾಡೋಣ, ಗೆದ್ದವರು ತಗೊಂಡ್ರಾಯ್ತು ಅಂತ ಹೇಳಿದ್ರಂತೆ. ಇಬ್ಬರು ಒಪ್ಕೊಂಡ್ಬಿಡ್ತಾರೆ, ಯುದ್ಧ ಶುರುವಾಗೋಯ್ತು. ಅರ್ಜುನ ಈ ಕಡೆಗೆ, ಆ ಕಿರಾತ ಆ ಕಡೆಗೆ. ಏನು ಭಯಂಕರವಾದ ಹೋರಾಟ. ಆದರೆ ಆ ಹೋರಾಟದೊಳಗೆ ಅರ್ಜುನ ಬಿಲ್ಲು ಬಾಣ ಹೇಗೋ ಗಾಂಡೀವ ಇತ್ತಲ್ಲ, ಶುರು ಆತು ಶುರು ಮಾಡ್ತಾರೆ ಹೊಡಿಲಕ್ಕೋಸ್ಕರ. ಮೊದಲು ಬಾಣಗಳ ಯುದ್ಧ ನಡೀತು. ಆಶ್ಚರ್ಯ, ಅರ್ಜುನರಿಗೆ ಜನ್ಮದಲ್ಲೇ ಅಂತ ಅನುಭವ ಆಗಿರಲಿಲ್ಲ. ಎಂಥ ಅನುಭವ ಅಂತ ಕೇಳಿದರೆ, ಬಾಣ ಬಿಡ್ತಾ 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 ಹೋಗ್ತಾನೆ, ಆತನ ಏನೂ ಆಗ್ತಾ ಇಲ್ಲ. ಅದ್ರ ಬದಲು ಬಾಣಗಳು ಖಾಲಿ ಆಗ್ತಾ ಇವೆ, ಈ ಮಧ್ಯೆ ಬಾಣಗಳೆಲ್ಲ ಮುಗಿದು ಹೋಗ್ತಾ ಇದೆ. ಯಾರದೋ ಬಾಣ ಮುಗಿದ್ರೆ ಯೋಚನೆ ಅಲ್ಲ, ಅಕ್ಷಯ ಬತ್ತಳಿಕೆ ಆತನು. ಜನ್ಮದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲೇ ಒಂದ್ಸರ್ತನು ಆತನ ಅಕ್ಷಯ ಬತ್ತಳಿಕೆ ಬರೀ ಆಗೋದಿಲ್ಲ. ಮುಂದೆ ಅಕ್ಷಯ ಬತ್ತಳಿಕೆ ಆತನ ವೈಶಿಷ್ಟ್ಯ ನೋಡಿ, ಒಂದು ಬಾಣ ಇಲ್ಲ ಖಾಲಿ. ನೋಡ್ತಾನೆ ಪರಮಾಶ್ಚರ್ಯ, ಗಾಂಡೀವಾದಂತಹ ಧನಸ್ಸು ಇದೆ, ಎಲ್ಲಕ್ಕಾಗ್ತಾ ಇಲ್ಲ. ಅಕ್ಷಯ ಬತ್ತಳಿಕೆ ಇದೆ, ಬೆರೆದಾಗಿ ಹೋಗಿಬಿಟ್ಟಿದೆ. ಏನು ಮಾಡೋದೀಗ ಅಂತ ಗಾಬರಿ ಆಯ್ತಂತೆ. ಏನಿದು, ಏನೋ ಮಾಡಿ ಏನೋ ಮಾಡಿಕೊಂಡಾಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅರ್ಜುನ, ಮುಂದೇನಾದ್ರು ಇದೆ ಕೊಟ್ಟು ಬಿಡ್ತೀಯೋ ಹಂದಿ ನನಗೆ ಅಂತ ಕೇಳುತ್ತೆ. ಹಂದಿ ಕೊಡ್ತೀಯೋ ಯುದ್ಧ ಮಾಡ್ತೀಯೋ? ಬಿಡೋದಿಲ್ಲ, ಯುದ್ಧನೇ ಮಾಡ್ತೀರಿ ಅಂತ ಹೊರಟಂತೆ. ಕುಸ್ತಿ ಶುರು ಮಾಡ್ತಾನೆ. ಇಬ್ಬರು ಮಲ್ಲ ಯುದ್ಧ ಶುರುವಾಯಿತು. ಮಲ್ಲ ಯುದ್ಧದೊಳಗೆ ಅರ್ಜುನ ಸಾಮಾನ್ಯನೇನ ಅಲ್ಲ, ಪಾಪ ಮಹಾವೀರ. ಆ ವ್ಯಕ್ತಿ ಹಿಡ್ಕೊಂಡು ಪೂರ್ತಿ ಕೈಕಾಲು ಪೂರ್ತಿ ಮುದುರಿ ಕೆಳಗೆ ಹಾಕಿಬಿಟ್ಟನು. ದಪ್ಪ ಅಂತ ಅರ್ಜುನ ಬಿಡುತ್ತಾನೆ. ಒಳ್ಳೆ ಪದ್ಧತಿ ಆಯ್ತಲ್ಲ, ಎಂಥ ತಪಸ್ಸು ಮಾಡಿದ್ದೆ ನಾನು, ಏನೇನೋ ಆಗಿದ್ದೆ, ಇಂಥ ಪೆಟ್ಟು ನನಗೆ ಯಾರೋ ಹಾಕಿದ್ದೆಲ್ಲ ಅನ್ಕೋತಾನೆ. ಪಾಪ, ಯಾರೂ ಇಂಥ ಪೆಟ್ಟು ಹೊಡೆದಿರಲಿಲ್ಲ, ಬಾಣ ಹೋಯ್ತು, ಬಿಲ್ಲು ಹೋಯ್ತು, ಮೈಲರ ಶಕ್ತಿನೂ ಹೋಯ್ತು ಅಂತ ಮೈಯೆಲ್ಲ ನೋವಾಗಿಬಿಟ್ಟಿದೆ. ಹೇಳ್ತಾರೆ ಎಲ್ಲೋ ಕಿರಾತ, ಸ್ವಲ್ಪ ಇರು ಅಂತ ಹೇಳಿ, ಸ್ವಲ್ಪ ಇರು, ಈ ನಿನ್ನ ಗತಿ ಕಾಣಿಸ್ಬಿಡ್ತೇನೆ, ಬಿಡೋದಿಲ್ಲ, ಸ್ವಲ್ಪ ಇರು ಅಂತ ಹೇಳಿ ಬಿಟ್ಟು ಅಲ್ಲಿ ಹೋದನಂತೆ. ದೊಡ್ಡ ತೀರ್ಥ, ಎಲ್ಲಿ ತಪಸ್ ಮಾಡ್ತಾರೆ ತೀರ್ಥ ಇದ್ದೇ ಇರುತ್ತೆ. ಆ ತೀರದೊಳಗೆ ಒಂದಿಷ್ಟು ಮಣ್ಣು ಮರಳಿರ ತಗೊಂಡ್ಬಿಡ್ತಾನೆ, ಲಿಂಗಾಕಾರವನ್ನು ಮಾಡುತ್ತಾನೆ. ಲಿಂಗಾಕಾರವನ್ನು ಮಾಡಿ ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಓಂ ನಮಃ ಶಿವಾಯ ಅಂತ ಹೇಳೋದು, ಹೂ ಹಾಕೋದು, ಬಿಲ್ಲುಪತ್ರೆ ಹಾಕೋದು ಮಾಡ್ತಾನೆ. ಕಣ್ಣು ಮುಚ್ಕೊಂಡು ಹಾಕಿ ನೋಡ್ತ, ಕಣ್ಣು ತೆಗೆದು ನೋಡ್ತಾನೆ, ಹಾಕಿದ್ದೊಂದು ಇಲ್ಲೇ ಇಲ್ಲ. ಅಲ್ಲಿ ತಾನೇನು ಹಾಕಿದ್ದಾನೆ, ಯಾವುದೂ ಇಲ್ಲ, ಲಿಂಗ ಮಾತ್ರ ಇದೆ, ಒಂದೂ ಇಲ್ಲ. ಅರೆ ಏನಾಯ್ತು ಅಂತ ಹೇಳಿ ಆ ಕಿರಾತ ಸ್ವಲ್ಪ ನಿಲ್ಲು ಅಂತ ಹೇಳಕ್ಕೆ ಅವನ ಮುಖಕ್ಕೆ ಅವನ ಕಡೆ ತಿರುಗಿ ನೋಡ್ತಾನೆ. ಹಾಕಿದ್ದೆಲ್ಲ ಅವನ ತಲೆ ಮೇಲೆ ಕೂತ್ಬಿಟ್ಟಿದೆ, ಹೋಗ್ಬಿಟ್ಟು. ಇಲ್ಲಿ ಹಾಕಿದ ತಕ್ಷಣ ಪಲ್ಯಕ್ಕೆ ಹೋಗುತ್ತೆ, ಓಂ ನಮಃ ಶಿವಾಯ ಇಲ್ಲಿ ಹಾಕ್ತಾನೆ, ಇಮ್ಮಿಡಿಯೇಟ್ ಅದು ತಲೆ ಮೇಲೆ ಕೊಡುತ್ತೆ, ಹೋಗ್ಬಿಟ್ಟು. ಪೂಜೆ ಹೇಗೆ ಮಾಡಬೇಕು ಅಂತ ಆಗ ಗೊತ್ತಾಗ್ತದೆ. ನಾ ಹಾಕೋದಿಲ್ಲಿ ಹಾಕ್ತೇವಷ್ಟೇ, ಅದು ದೇವರ ಪಾದಕ್ಕೆ ಬೀಳಬೇಕು ಅಂತ ಹಾಕಬೇಕಲ್ಲ. ಇವು ಪೋಸ್ಟ್ಗೆ ಲೆಟರ್ ಹಾಕೋದು ಡಬ್ಬೆಯೊಳಗೆ, ಡಬ್ಬೆಯೊಳಗೆ ಇದ್ರೆ ಗತಿ ಏನು ಕೊನೆವರೆಗೆ? ಅದು ನಾ ಪೂಜೆ ಡಬ್ಬೆಯೊಳಗೆ ಹಾಕಿದ್ರೆ ಲೆಟರ್ ಆದಾಗ ಆಗಬಾರದು, ಅದಲ್ಲಿ ಕಮ್ಯುನಿಕೇಟ್ ಆಗಬೇಕು. ಹೋಗಿಬಿಟ್ಟು ಇಲ್ಲಿ ಇಂಟರ್ನೆಟ್ ಹೇಗೆ ಒತ್ತನ್ನು ನೋಡಿದ್ರೆ ಒತ್ತಿದ್ದಷ್ಟು ಅಲ್ಲಿ ರೀಚ್ ಆಗಿರುತ್ತೆ ಆತ. ಸುಮ್ಮನೆ ಒತ್ತಿದ್ರೆ ಕಂಪ್ಯೂಟರ್ ಕೆಟ್ಟೋಗುತ್ತಷ್ಟೇ. ಅದಕ್ಕೊಂದು ಸೈನ್ಸ್ ಇದೆ. ಆ ಸೈನ್ಸ್ ಪ್ರಕಾರ ಮಾಡಿದರೆ ಹೇಗೆ ಇಮೇಲ್ ಹೇಗೆ ಮಾಡ್ತಾನೆ, ಯಾರ್ದು ಫ್ಯಾಕ್ಸ್ ಮಾಡ್ತಾನೆ, ಅದು ಆಲ್ಟ್ ಅದ. ಒಂದು ಈ ಪೂಜಾ ಪದ್ಧತಿ ನೋಡಿ ಕಾಮೆ ಅದೆಲ್ಲ ಇಮಿಟೇಟ್ ಮಾಡ್ಕೊಂಡು ಬಂದಿದ್ದದ. ಪೂಜೆ ಅಂದ್ರೆ ಹಾಗೆ, ಓಂ ನಮೋ ನಾರಾಯಣಾಯ ದೇವರಿಗೆ ಹಾಕಿದ. ಯಾವ ದೇವರು ಚಿಂತನೆ ಮಾಡಿ ಹಾಕ್ತೇವಲ್ಲ ಅಲ್ಲಿಗೆ ಹೋಗಿ ಮುಟ್ಟಬೇಕು. ಅದು ಒಂದು ಮಂತ್ರಕ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಬರೀ ಹಾಕಿದ್ರೆ ಮುಟ್ಟೋದಿಲ್ಲ, ಬರೀ ಲೆಟ್ರ್ ಹಾಕಿದ್ರೆ ಡೆಡ್ ಲೆಟ್ರ್ ಬಾಕ್ಸ್ಗೆ ಹೋಗುತ್ತೆ. ಅಡ್ರೆಸ್ ಬರೀಬೇಕಲ್ಲ ಆ ಟೈಪ್. ಮಂತ್ರ ಹೇಳಬೇಕು, ಮಂತ್ರಕ್ಕೆ ಅಂಗನ್ಯಾಸ ಕರನ್ಯಾಸ ಮಾಡಿರಬೇಕು, ಧ್ಯಾನ ಶ್ಲೋಕ ಹೇಳಿರಬೇಕು. ಹೇಳಿದರೆ ಡೈರೆಕ್ಟ್ ಮುಟ್ಟುತ್ತೆ. ಇಲ್ಲ, ನೀರು ಸಾಲಿಗ್ರಾಮಕ್ಕೆ ನೀರು ಹಾಕ್ತೇವೆ, ವೈಕುಂಠದಲ್ಲಿ ಪರಮಾತ್ಮನ ಮೇಲೆ ನೀರು ಬೀಳ್ತಾ ಇರುತ್ತೆ ಅಂತ ಅರ್ಥ. ಇಲ್ಲಿನ ಪಾದಕ್ಕೆ ನೀರು ಹಾಕಿದರೆ ಪರಮಾತ್ಮನ ಪಾದಕ್ಕೆ ಮುಟ್ಟಬೇಕದು. ಒಂದು ಈ ಅನುಸಂಧಾನ ಇದ್ರೆ ಆಗ ಪೂಜೆ ನಿಜವಾದ ಪೂಜೆ ಆಗೋದಾಗ. ಹಾಕ್ತಕ್ಕಂಥ ತುಳಸಿ, ಹಾಕ್ತಕ್ಕಂಥ ಹೂವು, ನೈವೇದ್ಯ ಮಾಡ್ತಕ್ಕಂಥ ಪದಾರ್ಥ ಎಲ್ಲ ದೇವರಿಗೆ ಮುಟ್ಟಬೇಕು. ಅರ್ಜುನನ ಸಿದ್ಧಿ ಎಷ್ಟಿತ್ತು ಅಂದರೆ ಹಾಕಾಗ್ತಿರಲಿಕ್ಕೆ ಅಲ್ಲಿ ಹೋಗ್ತಾ ಇದೆ. ಮಂತ್ರ ವೇದವ್ಯಾಸರು ಹೇಳಿಕೊಟ್ಟಿದ್ದು, ಧರ್ಮರಾಜರಿಂದ ಬಂದಿದ್ದು. ಇವನು ತಪಸ್ಸು ಬೇರೆ ಮಾಡಿದ್ದಾನೆ, ಪೂರ್ಣ ಸ್ವಾಧೀನವಾಗಿದೆ, ಅದರ ಫಲ ಅವರ ಮೇಲೆ ಕೂಡ್ತಾ ಇದೆ. ಒಂದು ಕ್ಷಣ ಆಶ್ಚರ್ಯ ಪಡ್ತಾನೆ, ನಾನು ಇಲ್ಲಿ ಹಾಕೋದು ಅಲ್ಲಿ ಹೇಗೆ ಹೋಗುತ್ತೆ ಯೋಚನೆ ಮಾಡ್ತಾನೆ. ಅವನು ಯೋಚನೆ ಮಾಡ್ದ, ನನ್ನ ಮಂತ್ರ ಸರಿ ಇದೆ ಅಂದಮೇಲೆ, ಸರಿ ಅಡ್ರೆಸ್ಗೆ ಹೋಗಿದೆ ಅಂದಮೇಲೆ ಆತ ಶಿವನೇ ಆಗಿರಬೇಕು ತೀರ್ಮಾನ ಮಾಡ್ಕೊಂಡು. ಇಲ್ಲದ ರಾಂಗ್ ಅಡ್ರೆಸ್, ಹೂ ಬೇರೆ ತೊಗೊಂಡ್ಬಿಡ್ತೀಯ ಅಂತ ಗಲಾಟೆ ಮಾಡಬೇಕಾಗಿತ್ತು. ಮಾಡಲಿಲ್ಲ ಆತ, ತಕ್ಷಣ ಎದ್ದ. ಯಾಕೆ, ವೇದವ್ಯಾಸರ ಮಂತ್ರ ಅಂದರೆ ಆಲ್ ಪ್ರೂಫ್, ಅದು ಎಂದೆಂದು ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಹಾಕಿದ್ದು ಶಿವನ ಮೇಲೆ, ಆ ಕಿರಾತರ ಮೇಲೆ ಕೂತಿದೆ ಅಂದರೆ ಆ ಶಿವನೇ ಕಿರಾತ ಅಂತ ಅರ್ಥವಾಗಿಬಿಟ್ಟು ಎದ್ದನಂತೆ. ಗಲಾಟೆ ಇಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನೀವು ಎಂಥವರು, ನಾನು ಎಷ್ಟು ದಡ್ಡ, ನನ್ನ ಅನುಗ್ರಹ ಮಾಡಲಿಕ್ಕಿಂತ ನೀವು ಬಂದರೆ ನಾನು ಯುದ್ಧ ಶುರು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳಿದಾಗ ರುದ್ರದ ಹೇಳ್ತಾರೆ, ಭಲೇ ಅರ್ಜುನ, ನಾನು ಶಿವ ಅಂತ ಒಪ್ಕೊಳ್ಳುತ್ತೆ. ಶಿವೋಹಂ ಅಂತಾರೆ ಹೊರತು ಬ್ರಹ್ಮಾಸ್ತಿ ಅಂತ ಅನ್ನೋದಿಲ್ಲ ಅವರು. ಜೊತೆಗೆ ಅರ್ಜುನೋಹಂ ಕೂಡ ಅಲ್ಲ, ಅವರವರು ಅವರವರೇ. ಅರ್ಜುನ ಅರ್ಜುನ, ಶಿವ ಶಿವ, ವಿಷ್ಣು ವಿಷ್ಣು, ಅವರವರು ಅವರವರೇ. ಅದನ್ನೇ ಭೇದ ಅಂದರೆ ಅದೇನು ಒಪ್ಕೋತಾರೆ. ಅರ್ಜುನ, ನಾನು ಬಂದಿದ್ದೆ ಅನುಗ್ರಹ ಮಾಡಲಿಕ್ಕೆ ಅಂತ ಹೇಳಿದ್ರೆ ಆಗ ಕೇಳ್ತಾರೆ, ಯಾತಕ್ಕೆ ಅಂದರೆ ಇನ್ನೇನೂ ಇಲ್ಲ, ಅನುಗ್ರಹ ಮಾಡಬೇಕಾಗಿತ್ತು ನಾನು. ಆದರೆ ನಿನ್ನ ಶಕ್ತಿಯ ಪರೀಕ್ಷೆ ಮಾಡೇ ಮಾಡಬೇಕು, ನಿನ್ನಿಷ್ಟೆ ಪರೀಕ್ಷೆ ಮಾಡೇ ಮಾಡಬೇಕು. ಜೊತೆಗೆ ನನ್ನ ಪರಾಕ್ರಮ ಅರ್ಥ ಮಾಡಿಕೊಂಡೇ ನೀನು ಸ್ವೀಕಾರ ಮಾಡಬೇಕು ಅಂತ ಈಗ ಬಂದಿದ್ದೇನೆ. ಕಿರಾತ ವೇಷದಲ್ಲಿ ರುದ್ರದೇವರು, ಬೇಡತೆ ವೇಷದಲ್ಲಿ ಪಾರ್ವತೀದೇವಿ, ಇಬ್ಬರು ಬಂದಿರ್ತಾರೆ ಅಲ್ಲಿಗೆ. ಅರ್ಜುನ ನೋಡ್ತಾನೆ, ಪರಮ ಭಾಗ್ಯ ಅಂತ ಕೊಂಡಾಡ್ತಾನೆ. ಅವ್ರು ಹೇಳ್ತಾರೆ, ಏನು ಬೇಕು ಅರ್ಜುನ ಅಂತ ಕೇಳುತ್ತಾರೆ. ಸ್ವಾಮಿ, ನನಗೆ ಬೇಕಾದ ಇನ್ನೇನೂ ಇಲ್ಲ. ದೇವತೆಗಳು ರುದ್ರನನ್ನು ಪ್ರಾರ್ಥನೆ ಮಾಡಿರ್ತಾರೆ, ಅರ್ಜುನ ತಪಸ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿರ್ತಾರೆ. ಅದಕ್ಕೆ ಕಿರಾತ ವೇಷದಲ್ಲಿ ಬಂದು ಅನುಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಮಂತ್ರ ಸಿದ್ಧಿ ನಾವು ಮಾಡ್ತೇವಲ್ಲ, ಏನೋ ರಾಯರ ಸೇವೆ ಮಾಡಕ್ಕೆ ಹೋಗಿರ್ತಾನೆ, ಮುಗಿದೋಗುತ್ತೆ ಸೇವೆ, ಹೊಡಬೇಕಾಗಿ ಯಾರೋ ಬರ್ತಾರೆ, ಒಂದು ಹಣ್ಣು ಹೂವು ಕೊಟ್ಟು ಬಿಡ್ತಾರೆ. ನಾವೇನು ಮಾಡ್ತೇವೆ, ಯಾರು ಕೊಟ್ಟರು ಇವ್ರದ್ದು ಯೋಚನೆ ಮಾಡಬಾರ್ದು. ನಾ ಸೇವೆ ಮಾಡಿದ್ದ ರಾಯರದು, ಅವ್ರ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಅವ್ರು ರಾಯರು ತಿಳ್ಕೊಬಾರ್ದು. ಮತ್ತೆ ಕೊಟ್ಟವರಾಯರು ಅಂತ ಅರ್ಥ ಅಲ್ಲ, ಅವ್ರ ಮೂಲಕ ಅನುಗ್ರಹವಾಗಿದೆ ಅಂತ ಅರ್ಥ. ಒಳ್ಳೆ ಶಕುನ ಅಂದ್ರೆ ಅದೇನೆ, ಸಿದ್ಧಿ ಅಂದ್ರೆ ಅದೇನೆ. ದೊಡ್ಡವರಿಗೆ ಅವರೇ ಕಂಡು ಬಿಡ್ತಾರೆ, ಭಾರಿ ದೊಡ್ಡವರಿಗೆ ಅವರೇ ಕಂಡು ಬಿಡ್ತಾರೆ, ಬೇರೆಯವರು ಅವರು ಕಾಣೋದಿಲ್ಲ, ಯಾರ ಕೈಲೋ ಅನುಗ್ರಹ ಮಾಡಿಸಿಬಿಡ್ತಾರೆ. ಆದ್ರಿಂದ ಸಿದ್ಧಿ ಅಂದ್ರೆ ಹಾಗಿರಬೇಕೇ ಹೊರತು ಬೇರೆ ಅಲ್ಲ. ದೇವತೆಗಳ ಪ್ರಾರ್ಥನೆ ಅಂತ ಬಂದಿದ್ದೆ, ನೀನು ತಗೋ ಅಂತ ಹೇಳಿ, ಪಾಶುಪತಾಸ್ತ್ರ ಬೇಕಾ ತಗೋ ಅಂತ ಕೊಟ್ರಂತೆ ಅರ್ಜುನ. ಅವತ್ತಿನಿಂದ ಹೊಸ ರೀತಿ ಬದಲಾಗ್ತಾ, ಹೊಸ ಕ್ವಾಲಿಫಿಕೇಶನ್ ಬಂದಾಗಾಯ್ತಾ ತನಗೆ. ಅಪೂರ್ವವಾದ ಸಾಧನೆ ಪಾಶುಪತಾಸ್ತ್ರವನ್ನ ಸ್ವೀಕಾರ. ನಮ್ಮ ದೇಶದಲ್ಲಿ ನೋಡಿದ್ರ ಅಣುಬಾಂಬಿದೆ ದೇಶದಲ್ಲಿ ಅಂದ್ಬಿಟ್ರೆ ಆಗಲೇ ಉಳಿದವ್ರಿಗೆ ಅಲರ್ಟ್ ಆಗಿಬಿಡ್ತಾರೆ, ಹಾಗೆಲ್ಲ ಸುಲಭ ತಂಟೆ ಮಾಡಕ್ ಬರೋದಿಲ್ಲ. ದೇಶದ ಅಸ್ತ್ರದ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಕೇಳಿದ್ರೆ ಬಹಳ ಪವರ್ಫುಲ್ ಕಂಟ್ರಿ ಅದು ಅಂತ, ಅದರಲ್ಲಿ ಮಿಲಿಟರಿ ಸಾಮರ್ಥ್ಯ ಭಾರಿ ಜೋರಾಗಿದೆ ಅಂತ ಅರ್ಥ. ಆ ತರಹ ಪಾಶುಪತಾಸ್ತ್ರವನ್ನು ಅರ್ಜುನ ಪಡಿತಾ ಇದ್ದಾನೆ. ಪಶುಪು ಅಂತಂದ್ರೆ ಶಿವ, ಶಿವ ಕೊಟ್ಟ ಅಸ್ತ್ರವಾದ್ರಿಂದ ಪಾಶುಪತಾಸ್ತ್ರ ಅಂತ ಅದಕ್ಕೆ ಹೆಸರು. ಪಶುಪತಿ ಶಿವ, ಶಿವ ಕೊಟ್ಟ ಅಸ್ತ್ರ ಪಾಶುಪತಾಸ್ತ್ರ, ಇದು ಅರ್ಜುನ ಪಡೆದಂಥ ಸಿದ್ಧಿ. ಅದಕ್ಕೆ ಹೇಳ್ತಾರೆ ಅನೇಕರು ತತ್ತುಳ್ಕೊಂಡಿರ್ತಾರೆ, ಅದು ಶಿವನದೇ ಅಸ್ತ್ರ ಅಂತ ತುಂಬ ಜನದ ಕಾನ್ಸೆಪ್ಟ್. ಅದು ಶಿವನದೇ ಅಸ್ತ್ರ ಅಂತ ಹೇಳಿ, ಶಿವನ ಅಸ್ತ್ರ ಅಲ್ಲ ಅದು, ಶಿವ ಕೊಟ್ಟ ಅಸ್ತ್ರ ಅಷ್ಟೇನೆ. ಅಸ್ತ್ರ ಯಾರದು ಅಂದರೆ ವಿಷ್ಣುವಿನದೇ ಅಸ್ತ್ರ. ಮಹಾಭಾರತ ಈ ಮಾತನ್ನು ಹೇಳಿದೆ, ಅಸ್ತ್ರಂ ತತ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತ್ ತಸ್ಮಾತ್ ಪಾಶುಪತಂ ನಾಮ ಶಂಕರ. ಇವತ್ತು ಗಾಯತ್ರಿ ಮಂತ್ರ ಏನಂತ ಹೇಳ್ತೇವೆ ನಾವೀಗ, ವಿಶ್ವಾಮಿತ್ರ ಋಷಿ ಅಂತ ಹೇಳುತ್ತೆ. ವಿಶ್ವಾಮಿತ್ರ ದೇವತೆ ಅಲ್ಲ, ಅದಕ್ಕೆ ಋಷಿ ವಿಶ್ವಾಮಿತ್ರ ಋಷಿ. ಮಂತ್ರ ನಾರಾಯಣ, ತಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ನಾರಾಯಣೋ ದೇವತಾ, ನಾರಾಯಣ ಅದಕ್ಕೆ ದೇವತೆ, ವಿಶ್ವಾಮಿತ್ರರು ಮುನಿಗಳು, ಪಶುಪತಿಯಾದ ಶಿವ ಋಷಿ, ಅದಕ್ಕೆ ನಾರಾಯಣನೇ ದೇವತೆ. ಅಂತ ಅಸ್ತ್ರಕ್ಕೆ ಪಾಶುಪತಾಸ್ತ್ರ ಅಂತ ಹೆಸರು. ಅಸ್ತ್ರದಿಂದ ನೀನೇನನ್ನೂ ಸಾಧಿಸಬಹುದು ಅಂತ ಹೇಳಿ ಕೊಟ್ಟ ತಕ್ಷಣ ಅರ್ಜುನ ಸ್ವೀಕಾರ ಮಾಡ್ತಾನೆ. ರುದ್ರದೇವರು ಅಲ್ಲಿಂದ ಅದೃಶ್ಯರಾಗಿ ಬಿಡುತ್ತಾರೆ. ಈ ಕಥೆ ಕೇಳಿದರೆ ವೈಷ್ಣವರು ಶಿವದ್ವೇಷಗಳು ಅಂತ ತಿಳ್ಕೊಂಡ್ರೆ ತಪ್ಪು ಅಂತ ಅರ್ಥ ಆಗುತ್ತೆ. ವೈಷ್ಣವರೆಂದು ಶಿವದ್ವೇಷ ಮಾಡತಕ್ಕಂಥವರಲ್ಲ, ಶಿವನ ಆರಾಧನೆ ಮಾಡತಕ್ಕಂಥವ್ರು. ಶಿವನ ಆರಾಧನೆ ಮಾಡಿದ್ದರ ಫಲ ಪಾಶುಪತಾಸ್ತ್ರ ಬಂತು. ಆ ಶಿವನ ಆರಾಧನೆ ಮಾಡಬೇಕಾದ್ರೆ ವೇದವ್ಯಾಸರು ಕೊಟ್ಟ ಮಂತ್ರ ಆಯಿತು. ಶಾಸ್ತ್ರೋಕ್ತವಾದ ಮಂತ್ರದಿಂದ ಆರಾಧನೆ ಮಾಡಬೇಕು, ತಾರತಮ್ಯ ಕ್ರಮದಲ್ಲೇ ಆರಾಧನೆ ಮಾಡಬೇಕು. ಆ ರೀತಿ ಆರಾಧನೆ ಮಾಡಿದರೆ ಪ್ರತಿಯೊಬ್ಬ ದೇವತೆಯಿಂದ ಕೂಡ ಅನುಗ್ರಹ ಆಗೇ ಆಗತ್ತೆ. ಒಂದೇ ವಿಷ್ಣುಂ ನಮಾಮಿ ಶ್ರೀಮಥ ಚ ಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡ ಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾಂ ಸದ್ಗುರೂನ್ ಮದ್ಗುರುಂಶ್ಚ. ಪ್ರತಿಯೊಬ್ಬ ದೇವತೆಯನ್ನು ಆರಾಧನೆ ಮಾಡಬೇಕು ನಾವು. ಆದರೆ ಅವರೆಲ್ಲ ಏನು, ಭಗವಂತನ ಪರಿವಾರ. ತಾರತಮ್ಯ ಕ್ರಮದಲ್ಲಿ ಭಾರತೀಯರೋಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಹರಿನ ಚಿಂತನೆ ಮಾಡಿದರೆ ನೀವು ಯಾವ ದೇವತೆಯನ್ನು ಬೇಕಾದರೂ ಪೂಜೆ ಮಾಡಿ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳುತ್ತಾರೆ. ಅನುಸಂಧಾನ ಬಿಟ್ಟು ಅವರನ್ನೇ ಸರ್ವೋತ್ತಮನು ಅಂತ ಮಾಡಿದರೆ ಮಾತ್ರ ಆಗೋದಿಲ್ಲ. ದೇವತೆಗಳ ಪೂಜೆ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಇವತ್ತು ಹೋಗ ಜನಗಳೆಲ್ಲ ದೆವ್ದಂಥ ಜನರ ಹತ್ರ ಹೋಗ್ತಾರೆ, ಎಂತೆಂಥ ಪಾಪಿಗಳ ಹತ್ರ ಹೋಗ್ತಾರೆ, ವಶಿಕ ವಾಮಾಚಾರ ಕಲ್ತಿರ್ತಾರೆ. ಅವರ ಹತ್ರ ಹೋಗಿಬಿಟ್ರೆ ಅವರು ಫಲ ಕೊಡೋದು ಸುಳ್ಳು, ನಾಶ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಸರ್ವ ಸಂಸಾರ ನಾಶ ಮಾಡ್ತಾರೆ ಹೊರತು ಉದ್ಧಾರವಾಗೋದಿಲ್ಲ. ದೇವತೆಗಳನ್ನು ಶಾಸ್ತ್ರೋಕ್ತ ಕ್ರಮದಲ್ಲಿ ಆರಾಧನೆ ಮಾಡಿದರೆ ಸಿದ್ಧಿ ಖಚಿತ. ಅರ್ಜುನ ಪಾಶುಪತಾಸ್ತ್ರವನ್ನು ಪಡಿತಾ ಇದ್ದಾನೆ. ಕಿರಾತಾರ್ಜುನೀಯ ಪ್ರಸಂಗ ಅಂತ ಹೆಸರಾಯಿತು. ಕಿರಾತ ರೂಪದ ಶಿವ ಅರ್ಜುನ ಇಬ್ಬರ ಮಧ್ಯೆ ನಡೆದಂಥ ಕಲಹ. ನಿಜವಾಗಲೂ ಕೂಡ ಅದು ರುದ್ರದೇವರು ಗೊತ್ತಿದ್ದು ಯುದ್ಧ ಮಾಡುತ್ತಾರೆ ಪರೀಕ್ಷೆ ಮಾಡಬೇಕು ಅಂತ. ಅರ್ಜುನ ಗೊತ್ತಿಲ್ಲದೆ ಯುದ್ಧ ಮಾಡ್ತಾನೆ, ಇಷ್ಟೇ ವ್ಯತ್ಯಾಸ. ಶಿವನಿಗೆ ಗೊತ್ತು, ಅರ್ಜುನಿಗೆ ಗೊತ್ತಿಲ್ಲ. ಇಲ್ಲೊಂದು ಸೂಕ್ಷ್ಮವಾದ ಪ್ರಶ್ನೆ ಇದೆ. ವೇದವ್ಯಾಸರೇ ನಾರಾಯಣ, ಕೃಷ್ಣ ನಾರಾಯಣ, ಭೀಮಸೇನ ವಾಯು, ಅದೆಲ್ಲ ಇರ್ತಿರ್ಲಿಕ್ಕೇನೆ ಶಿವನ ಹತ್ರ ಯಾಕೆ ಅಸ್ತ್ರ ಕೊಡಿಸ್ಬೇಕು ಅಂತ ಪ್ರಶ್ನೆ ಇದೆ. ಶಿವನ ಹತ್ರನೇ ಯಾಕೆ ಕೊಡಿಸ್ಬೇಕು, ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ನೀವು ಯಾರು ಅಂತ ಅರ್ಥ ಮಾಡಿಕೊಂಡು ಸುಲಭ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಶಿವ ಸಾಕ್ಷಾತ್ ರುದ್ರದೇವರು, ಅರ್ಜುನ ಇಂದ್ರದೇವರು. ಅರ್ಜುನ ಇಂದ್ರದೇವರ ಸಂಬಂಧ ಏನು ಗೊತ್ತೇನು, ಅರ್ಜುನ ಇಂದ್ರದೇವರಾಗಿರ್ತಕ್ಕಂಥವನು, ಶಿವನ ಶಿಷ್ಯ ಆತ. ಮೂಲ ರೂಪದಲ್ಲಿ ಶಿವ ಇಂದ್ರಾದಿ ದೇವತೆಗಳು ಗುರುಗಳವರು, ಅವರಿಂದ ಅವರಿಗೆ ಅನುಗ್ರಹ ಆಗಬೇಕು. ಥ್ರೂ ಪ್ರಾಪರ್ ಚಾನಲ್ ಅನುಗ್ರಹ ಮಾಡಬೇಕು, ಥ್ರೂ ಪ್ರಾಪರ್ ಚಾನಲ್ ಆಗಬೇಕು. ಶಿವನಿಗೆ ಅನುಗ್ರಹವಾದಾಗ ಮಾತ್ರ ಇಂದ್ರದೇವರಿಗೆ ಸರಿಯಾದ ಅನುಗ್ರಹ ಆದಾಗ ಲೆಕ್ಕ. ಆರ್ಡರ್ ಬಂದ್ಬಿಡುತ್ತೆ, ಎಲ್ಲರೂ ಕಾಪಿ ತಂದ್ರೆ ಕೊಡೋದಿಲ್ಲ, ಥ್ರೂ ಪ್ರಾಪರ್ ಚಾನಲ್ ಬರಬೇಕು ಅದು ಅಂತ. ಆಗ ಅದಕ್ಕೆ ವ್ಯಾಲಿಡಿಟಿ. ಅದನ್ನ ಹೆಡ್ ಆಫ್ ದಿ ಪಾಯಿಂಟ್ ಇದ್ದಾನೆ, ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಇದ್ದಾನೆ, ಅವನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿಗೆ ಅದು ಅಥೆಂಟಿಕ್ ಆರ್ಡರ್ ಅದು. ಇವನತ್ರ ತಾನೇ ರಿಲೀವ್ ಆಗೋದಕ್ಕೆ ಬರೋದಿಲ್ಲ, ಆರ್ಡರ್ ಅವ್ರು ಕೊಟ್ಟಿದ್ರು, ರಿಲೀವ್ ಇವ್ರು ಮಾಡಬೇಕು. ರಿಲೀವ್ ಯಾರೋ ಮಾಡಾಗಿಲ್ಲ, ರಿಲೀವ್ ಸಂಬಂಧಪಟ್ಟವ್ರು ರಿಲೀವ್ ಮಾಡಬೇಕು. ಅದಕ್ಕೆ ಅದು ಇವತ್ತು ಸರ್ಕಾರ ಏನು ಫಾಲೋ ಮಾಡ್ತಾ ಇದೆ, ಅದು ಶಾಸ್ತ್ರದ ಸಂದೇಶ. ನಿಯತ ಗುರುಗಳು ಅಂತ ಉಂಟು, ಅದಕ್ಕೆ ನಿಯತ ಗುರುಗಳು, ನಿಯತ ಶಿಷ್ಯರು. ಅರ್ಜುನನಿಗೆ ನಿಯತ ಗುರುಗಳು ಶಸ್ತ್ರೋಪದೇಶಕ ರುದ್ರದೇವರಾದ್ದರಿಂದ ಅವರ ಕೈಯಲ್ಲಿ ಬಂದರೆ ಅದು ನಿಜವಾದ ಪವರ್ಫುಲ್ ಆಗುತ್ತೆ. ಇವತ್ತು ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಸೇರ್ಲಕ್ಕೆ ಬರ್ತಾರೆ, ಅದನ್ನು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಚೀಫ್ ಮಿನಿಸ್ಟರ್ ಇಂದ ಕೊಟ್ಟರೆ ಇನ್ವ್ಯಾಲಿಡ್ ಅದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟರು ಇನ್ವ್ಯಾಲಿಡ್. ಯಾರು ಕೊಡಬೇಕದನ್ನ? ಅದೇ ಹೆಡ್ ಮಾಸ್ಟರೇ ಕೊಡಬೇಕು. ಅದಕ್ಕೆ ಅವನು ಕೊಟ್ಟರೆ ಇನ್ವ್ಯಾಲಿಡ್, ಯಾರು ಕೊಟ್ಟರು ಬೆಲೆ ಇಲ್ಲ ಅದಕ್ಕೆ, ಅವನೇ ಕೊಡ. ಅದು ಪ್ರೈವೇಟ್ ಸ್ಕೂಲ್ ಹೆಡ್ ಮಾಸ್ಟರ್ ಭಾರಿ ಜೋರು, ಅವನು ಕೊಡದವರು ಮುಂದಕ್ಕೆ ಹೋಗೇ ಇಲ್ಲ. ಅವರಿಗೆ ಆಶ್ಚರ್ಯ, ಯಾಕೆ ಯಾಕೆ ಅವನಿಂದ ಕೊಡಬೇಕು ಅಂದ್ರೆ, ನೋಡಿದವನು ಅವನು, ಅವನು ಪಾಪ ಅಷ್ಟು ವರ್ಷ ಸ್ಟಡಿ ಮಾಡಿದವನು ಅವನಾದ್ರಿಂದ ಅವನು ಗುಡ್ ಅಂದ್ರೆ ಗುಡ್, ಅವನು ಬ್ಯಾಡ್ ಅಂದ್ರೆ ಬ್ಯಾಡ್. ಅದಕ್ಕೆ ನಾವು ಹೇಳ್ತೇವಲ್ಲ, ಕಾಂಪಿಟೆಂಟ್ ಅಥಾರಿಟಿಯಿಂದ ಬರಬೇಕು. ರುದ್ರದೇವರು ಅರ್ಜುನನಿಗೆ ಕಾಂಪಿಟೆಂಟ್ ಅಥಾರಿಟಿ ಅನುಗ್ರಹ ಮಾಡ್ತಕ್ಕಂಥ ಗುರುಗಳಾದ್ರಿಂದ ಅವರಿಂದ ಕೊಡಿಸ್ಬೇಕು ಅಂತ ಪರಮಾತ್ಮ ಮಾಡಿದ ವ್ಯವಸ್ಥೆ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ವಿಷ್ಣು ಸರ್ವೋತ್ತಮತ್ವ ವಾಯುದೇವೋತ್ತಮತ್ವ ಇಟ್ಟುಕೊಂಡು ಶಿವಾದಿ ದೇವತೆಗಳ ಆರಾಧನೆಯನ್ನು ಸರಿಯಾಗಿ ಮಾಡಿದರೆ ಮಾತ್ರ ಸಿದ್ಧಿ. ಅರ್ಜುನ ಅದನ್ನು ಪಡಿತಾನೆ. ಅವತ್ತಿನಿಂದ ಅರ್ಜುನನ ಮುಖಕ್ಕೆ ಹೊಸ ಹೊಸ ಒಂದು ಗರಿ ಅಂತ ಹೇಳ್ತೇವಲ್ಲ, ಕಿರೀಟಕ್ಕೆ ಹೊಸ ಗರಿ ಸೇರದಂತೆ ಆಯಿತು. ಅಲ್ಲಿಗೆ ಮುಕ್ತಾಯವಾಗೋದಿಲ್ಲ. ಅಷ್ಟೊತ್ತಿ ಸರಿಯಾಗಿ ಎಲ್ಲ ದೇವತೆಗಳು ಬಂದು ಬಿಡ್ತಾರೆ ಅಲ್ಲಿಗೆ. ಎಲ್ಲ ದೇವತೆಗಳು ಯಾರ್ಯಾರು? ಅಷ್ಟ ದಿಕ್ಪಾಲಕರೆಲ್ಲ ಬರ್ತಾರೆ. ಇಂದ್ರದೇವರು, ಅಗ್ನಿ, ಆಮೇಲೆ ಯಮ, ಆಮೇಲೆ ನಿರುತಿ, ವರುಣ, ಪ್ರವಾಹ ವಾಯು, ಕೋಣವಾಯು ಅಂತ ಹೆಸರು. ದಿಕ್ಕಿನ ಅಭಿಮಾನಿ ದೇವತೆ, ಮುಖ್ಯವಾಗಿ ದೇವರಲ್ಲ ಈ ವಾಯುದೇವರು. ಆಮೇಲೆ ಕುಬೇರ, ಚಂದ್ರ ಮತ್ತು ರುದ್ರದೇವರದ್ದು ಬಂದೇ ಬಿಟ್ಟಿದ್ದಾರೆ. ಎಲ್ಲ ನಿಂತುಕೊಂಡಂತೆ, ಅರ್ಜುನ ಯೋಚನೆ ಮಾಡಬೇಡ, ನಮ್ಮ ನಮ್ಮ ಅಸ್ತ್ರ ಎಲ್ಲ ಕೊಡ್ತೇವೆ ತಗೊಂಡು ಕೊಟ್ಟುಬಿಟ್ರು. ಅಷ್ಟು ಅಸ್ತ್ರಗಳು ಬಂದು ರುದ್ರದೇವರನ್ನು ಮೆಚ್ಚಿಸಿದ್ದಕ್ಕೆ ಉಳಿದ ಎಲ್ಲ ದೇವತೆಗಳ ಅಸ್ತ್ರಗಳು ಬಂದಾಯ್ತು. ಆತನು ಅಷ್ಟ ದಿಕ್ಪಾಲಕರ ಅಸ್ತ್ರಗಳನ್ನು ಪಡ್ಕೊಂಡು ಬಿಡ್ತಾನೆ. ಖುಷಿಯೋ ಖುಷಿ, ಸಂಭ್ರಮನೇ ಸಂಭ್ರಮ ಆತನಿಗೆ. ನೋಡಿದ್ರೆ ಒಲಿಸಿದ್ದು ಅವರನ್ನ, ಕೊಟ್ಟಿದ್ದು ಇವರೆಲ್ಲ ಕೊಡೋದು. ಮುಖ್ಯಸ್ಥರ ಅನುಗ್ರಹ ಆಗಿಬಿಟ್ರೆ ಉಳಿದವರೆಲ್ಲ ಅನುಗ್ರಹ ಮಾಡಿಬಿಡ್ತಾರೆ. ಎಲ್ಲ ಪಡ್ಕೊಂಡ. ಅಷ್ಟೊತ್ತಿಗೆ ಇಂದ್ರದೇವರು ಹೇಳ್ತಾರೆ, ಅರ್ಜುನ ನೀನು ಬರೋದು ಬಂದಿದ್ದಿ, ನಮ್ಮೂರಿ ಬಾ ಹೋಗೋಣ ಅಂತ ಹೇಳಿದ್ದಾನೆ. ನಮ್ಮೂರಿ ಬಾ ಸ್ವರ್ಗಲೋಕಕ್ಕೆ ಬಾ ಅಂತ ಕರೆದರಂತೆ. ಇದು ಅರ್ಜುನನ ಜೀವನದ ಹೊಸ ಒಂದು ಮೈಲುಗಲ್ಲ. ಅದು ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಕರೆದನಂತೆ. ಅರ್ಜುನ ಆಗಲಿ ಬರ್ತೇನೆ ಅಂತ ಹೇಳಿದ್ದಾರೆ. ಇಂದ್ರದೇವರು ಹೇಳುತ್ತಾರೆ, ಹೋಗಿ ನಾನು ನನ್ನ ವೆಹಿಕಲ್ ಕಳಿಸ್ತೇನೆ ಬಂದುಬಿಡು ಅಂತ ಹೇಳಿದ್ರಂತೆ. ವೆಹಿಕಲ್ ಕಳಿಸೋ ಪದ್ಧತಿ ಇಂದ್ರದೇವರು ಹಾಕೊಟ್ರು. ಪಾಪ, ಇವಾಗ ನಾನು ವೆಹಿಕಲ್ ಕಳಿಸಿಬಿಡ್ತೀನಿ, ಯಾಕೆ ಈ ವೆಹಿಕಲ್ ಬೇಗ ಹೋಗೋದಿಲ್ಲ, ಈಗ ಹೋಗ್ಬಿಟ್ರೆ ಇಲ್ಲಿ ಸ್ವರ್ಗಸ್ಥರ ಆಗ್ತಾರಷ್ಟೇ, ಅಲ್ಲೇ ಇಲ್ಲೇ ಸ್ವರ್ಗಸ್ಥರ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಅಲ್ಲಿ ಬರಬೇಕು, ನನ್ನ ವೆಹಿಕಲ್ ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಕಳಿಸಿಕೊಟ್ಟಂತೆ. ಮಾತಲಿ ಸಂಗ್ರಹೀತ ರಥ, ಮಾತಲಿ ಸಾರಥಿ, ಅದಕ್ಕೆ ಆಕಾಶದಲ್ಲಿ ಇಳಿದು ಬಂತಂತೆ ರಥ. ಅಥವಾ ಈ ರಥದ ಕಲ್ಪನೆ, ಈ ಒಂದು ಹೆಲಿಕಾಪ್ಟರ್ ಕಲ್ಪನೆ ಇದ್ದವ್ರಿಗೆ ಒಂದು ಅರ್ಥ ಆಗ್ತದೆ. ಈ ಜೆಟ್ ಕಂಪನಿ ನಾವು ಬರೀ ಪ್ಲೇನ್ನಿಂದ ಮೇಲಿಂದ ಕೆಳಗಲ್ಲ, ಮೇಲೆ ಹೋಗ್ಬೋದು ಅಷ್ಟೇನೆ. ಜೆಟ್ ಕಾನ್ಸೆಪ್ಟು ಎಲ್ಲ ಅರ್ಥ ಮಾಡಿಕೊಂಡವರಿಗೆ ಸ್ವರ್ಗಲೋಕದಿಂದ ವಿಮಾನ ಬಂತದ್ದು. ನಾವು ಈಗ ಅರ್ಥ ಆಗ್ತದೆ, ಎರಡು ಗ್ರಹಗಳ ಮಧ್ಯೆ ಒಂದು ಸಂಪರ್ಕ ಸಾಧ್ಯವಾಗತಕ್ಕಂಥ ಕಾಲ ಅದು, ಎರಡು ಗ್ರಹಗಳ ಮಧ್ಯೆ. ಇವತ್ತು ನಮಗೆ ಅಂಥ ವ್ಯವಸ್ಥೆ ಸಾಧ್ಯವಾಗಿಲ್ಲ. ಬೇರೆ ಗ್ರಹದಲ್ಲಿ ಜೀವಗಳಿದೆ ಅಂತ ಖಚಿತವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ಇಂದ್ರದೇವರು ಅಷ್ಟು ಹೇಳಿ ಕಳಿಸಿಕೊಟ್ರಂತೆ. ರಥ ಬಂತಂತೆ. ಅರ್ಜುನ ಇನ್ನೂ ಊರಿಗೆ ವಾಪಸ್ ಹೋಗಿಲ್ಲ ಅಂತ, ಪಾಪ ಬಂದವನು ಈ ಕಡೆನೆ ಸ್ವಲ್ಪ ಊರಿಗೆ ನೋಡ್ಕೊಂಡ್ಬರ್ತೀನಿ ಅಂತ ಕೂಡ ಹೇಳಲಿಲ್ಲ. ಇಂಥ ಚಾನ್ಸ್ ಸಿಕ್ಕಾಗ ಯಾರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಉತ್ಕೊಂಡು ಸ್ವರ್ಗ ಹೊರಟೇ ಬಿಟ್ಟಂತ ಅರ್ಜುನ. ಮಹಾಭಾರತದ ಈ ಭಾಗ ಅತ್ಯಂತ ವಿಲಕ್ಷಣವಾದ ಭಾಗ ಇದೆ. ಅಂದರೆ ಭೂಲೋಕದ ವ್ಯಕ್ತಿ ಇಂದ್ರಲೋಕಕ್ಕೆ ಆಹ್ವಾನಿತನಾಗಿ ಹೋಗ್ತಾ ಇದ್ದಾನೆ. ಮತ್ತು ಬೇರೆ ದೇಶಕ್ಕೆ ಹೋಗೋದೇ ನಮ್ಮ ಪರಮಾವಧಿ ಸಾಧನೆ ಅಂತ ಕೇಳಿದರೆ ಬೇರೆ ದೇಶದವರು ಕರೆಸಿದ್ದಾರೆ, ಹೋಗ್ತಾ ಇದ್ದಾನೆ. ಇದು ಒಂದು ನಮ್ಮ ಸಾಧನೆ, ಒಂದು ಮುಖ ಗೊತ್ತಾಗಿದೆ ನಮಗೆ. 106 ವರ್ಷಗಳಲ್ಲಿ ಇದು ಸಾಧ್ಯವಾಗಿರಲಿಲ್ಲ, ಇದು ಗೊತ್ತಾಗಿದೆ. ಆದರೆ ಹಿಂದಿನ ಕಾಲಕ್ಕೆ ಇಂಥ ಒಂದು ಸ್ಥಿತಿ. ಇಂದ್ರಲೋಕಕ್ಕೆ ಹೋಗಿ ಇಂದ್ರದೇವನ ಸನ್ಮಾತನ ಸನ್ಮಾನಿತನಾಗಿ ಅರ್ಜುನ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲಿ ಆತನ ವೈಭವ, ಇದು ದೊಡ್ಡ ಘಟ್ಟ. ಇದು ಒಂದು ಈ ಬಾರಿಯ ಪ್ರವಚನ ಅಲ್ಲಿ ಮುಕ್ತಾಯವಾಗಿ ಬಿಟ್ಟರೆ ಮುಂದಿನ ಸಲ ಇನ್ನು ನಾವು ಮುಗಿಸಿರೋ ಸರಿಯಾಗಿ ಕಾಲುಭಾಗ ವನಪರ್ವ ಅಷ್ಟೇನೆ. ಇನ್ನೂ ಮುಂದೆ ವನಪರ್ವ ಮುಂದ ಪೂರ್ವ ಘಟ್ಟಗಳುಂಟು. ಸೌಗಂಧಿಕ ಪುಷ್ಪದ ಪ್ರಸಂಗ, ಪಂಚವರ್ಣದ ಪ್ರಸಂಗ, ಜಯದ್ರಥನ ಮಾನಭಂಗ, ಕರ್ಣನಿಗೆ ಕವಚಕುಂಡಲ ದಾನ ಕರ್ಣ ಮಾಡತಕ್ಕಂಥದ್ದು, ಘೋಷಯಾತ್ರೆಯ ಪ್ರಸಂಗ, ಅನೇಕ ಪ್ರಸಂಗಗಳು ಉಂಟು ಅದರೊಳಗೆ. ಅದೇ ಯಕ್ಷಪ್ರಶ್ನೆ ಮೊದಲಾದ ಅನೇಕ ಪ್ರಸಂಗಗಳೊಂದಿಗೆ ಮುಂದಿನ ಬಾರಿಯ ಪ್ರವಚನ ಶುರುವಾಗೋದು ಏಪ್ರಿಲ್ 12 ರಿಂದ 12 ರಿಂದ 18 ರವರೆಗೆ ನಡೀತಕ್ಕಂಥ ಪ್ರವಚನದಲ್ಲಿ ತ್ವನ ಪರ್ವವನ್ನು ಮುಗಿಸಲಿಕ್ಕಾದಷ್ಟು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಈ ಮಾರ್ಚ್ ತಿಂಗಳಲ್ಲಿ ಮಹಾಭಾರತ ಪ್ರವಚನ ಇರೋದಿಲ್ಲ. ಯಾಕಂದರೆ 22ರಿಂದ ಭಾಗವತಾಶ್ರಮದಲ್ಲಿ ರಾಮಾಯಣ ಪ್ರವಚನ ಇರೋದರಿಂದ ಅದು ವೇಳೆ ಸರಿ ಹೋಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ರಾಮಾಯಣ ಪ್ರವಚನ ಇರುತ್ತೆ. ಅಲ್ಲಿ 10 ದಿವಸದಲ್ಲಿ ಇಡೀ ರಾಮಾಯಣ ಪ್ರವಚನ, 10 ದಿವಸದೊಳಗೆ ರಾಮೋತ್ಸವದ ನಿಮಿತ್ತವಾದ್ದರಿಂದ ಪರಪೂಜ್ಯ ಶ್ರೀಪಾದರ ಒಂದು ಅಪೇಕ್ಷೆ, ಭಂಡಾರಿಕೆ ವಿದ್ಯೇಶ್ವರ ಶ್ರೀಪಾದಂಗಳವರು ಆ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಮಹಾಭಾರತ ಪ್ರವಚನ ಮುಂದುವರೆದ್ಬಿಟ್ಟು ವನಪರ್ವ ಮುಕ್ತಾಯವಾಗುತ್ತೆ. ಇದೆಲ್ಲ ಅಧ್ಯಾತ್ಮ ಅರ್ಥ ಉಂಟು. ಇದಕ್ಕೆಲ್ಲ ಪಾಶುಪತಾಸ್ತ್ರಕ್ಕೆ ಏನು ಅರ್ಥ, ಶಿವ ಅಂದ್ರೆ ಏನು, ಅರ್ಜುನ ಏನು ಮಾಡಿದ್ದು, ಅದಕ್ಕೆಲ್ಲ ಅರ್ಥ ಉಂಟು. ಅದರ ಆ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ, ಎಂದಿನಂತೆ ಈ ಮಹಾಭಾರತ ಪ್ರವಚನ ಈಗ 7ನೆಯ ಒಂದು ಸೀರೀಸ್, 7ನೇ ಪ್ರವಚನ ಮಾಲಿಕೆ ಮುಕ್ತಾಯವಾಗಿದೆ. ಅದೊಂದು ಬಹಳ ಅಪೂರ್ವವಾದ ಪ್ರಸಂಗ. ಸಾಮಾನ್ಯವಾಗಿ ಇಂಥ ಶಾಸ್ತ್ರಗ್ರಂಥಗಳ ಪ್ರವಚನ ದೀರ್ಘಕಾಲ ನಡೆಯೋದು ಬಹಳ ಕಷ್ಟ. ಈಗಾಗಲೇ 7ನೇ ಪ್ರವಚನದಲ್ಲಿ ಬಂದಿದ್ದೇವೆ. ಸಾವಿರ ಉತ್ಸಾಹ ನಿಮ್ಮಲ್ಲಿ ಕಡಿಮೆ ಆಗಿಲ್ಲ ಅನ್ನೋದು ಭಾರಿ ವಿಶೇಷ. ಮೊದಲಿಗಿಂತ ಹೆಚ್ಚೆಚ್ಚು ಉತ್ಸಾಹ ಇದೆಯೇ ಹೊರತು ಕಡಿಮೆ ಆಗಿಲ್ಲ. ಅದಕ್ಕೆ ಕಾರಣ ಮಹಾಭಾರತದ ರೀತಿನೇ ಅಂಥದ್ದು. ಅದನ್ನು ಕೇಳಿದರೆ ಮಹಾಭಾರತದ ಕಾಲಕ್ಕೆ ಹೋದಷ್ಟು ಹೊಸ ಅನುಭವ ಕೊಡತಕ್ಕಂಥ ಗ್ರಂಥ. ಅದೊಂದು ಪಿಕ್ಚರ್ಸ್ ಗುಡ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರಲ್ಲ, ವೇದವ್ಯಾಸರು ಹೇಗೆ ಬರೀತಾರೆ ಅಂದರೆ ಬೇರೆ ದೇಶದವರು ಹೊಗಳುತ್ತಾರೆ, ಅಷ್ಟು ಪರ್ಫೆಕ್ಷನ್ ಇರೋ ಒಂದು ಕೃತಿನ ಜಗತ್ತು ಮತ್ತೆ ಕಂಡಿಲ್ಲ ಅಂತ ಹೇಳ್ತಾರೆ. ವೇದವ್ಯಾಸರು ಬರೆದಂಥ ಸ್ಟೈಲ್ ಇದೆಯಲ್ಲ, ಅದು ತೀರ ವಿನೂತನವಾದ ಶೈಲಿ. ಜಗತ್ತಿನ ಯಾವ ಲೇಖಕ ಕೂಡ ವೇದವ್ಯಾಸರ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂಬುದನ್ನು ದೊಡ್ಡ ದೊಡ್ಡ ಅತ್ಯಂತ ಶ್ರೇಷ್ಠ ವಿಮರ್ಶಕರು ಒಪ್ಪಿಕೊಳ್ಳುತ್ತಾರೆ. ಅದಕ್ಕೆ ಮಹಾಭಾರತಕ್ಕೆ ತನ್ನದೇ ಆದ ವರ್ಚಸ್ಸಿದೆ. ಅಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಸಲಿಕ್ಕೆ ಸಾಧ್ಯವಾಗಿದ್ದು ಶ್ರೀ ಗುರುರಾಜ್ ದೇಶಮುಖ್ ಅವರು ಬಹಳ ಶ್ರದ್ಧೆಯಿಂದ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರು ಅವರ ಮನೆಯವರು ತೋರಿಸ್ತಕ್ಕಂಥ ವಿಶ್ವಾಸ ಭಾರಿ ದೊಡ್ಡದು. ಗುರುರಾಜ್ ಅವರು ಬರೀ ಅವರು ಪ್ರವಚನ ಮಾಡಿಸೋದು ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ಪ್ರಕಾಶನಕ್ಕೆ ಇಬ್ಬರು ಪಂಡಿತರಿಗೆ ಪೂರ್ತಿ ಪೆನ್ಷನ್ ಕೊಡ್ತಕ್ಕಂಥ ಸ್ಕೀಮಿಗೆ ಅವರು ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಹೇಳಿದರು ನಾಡಗೀತೆಗೋಸ್ಕರ ಗವರ್ನರ್ ಹತ್ರ ಹೋಗಬೇಕಾಯ್ತು, ಸಿಪಿಂಡ್ ಹತ್ರ ಹೋಗಬೇಕಾಯ್ತು ಅಂತೇಳಿ. ಅದಕ್ಕೆಲ್ಲ ತಮ್ಮ ವೆಹಿಕಲ್ ತೊಗೊಂಡು ಹಿಂದೆ ಬಂದಿದ್ದು ಗುರುರಾಜ್ ಅವರೇನೆ. ಅಲ್ಲಿ ರಾಜ್ಯಪಾಲರ ಹತ್ರ ಹೋದಾಗಲೂ ಬಂದರು, ಇದರ ಹತ್ರ ಬಂದರು. ಅದರಿಂದ ಓಡಿ ಸರಿಯಾದ ಸಕಾಲಕ್ಕೆ ಹೋಗಿ ಬರತಕ್ಕಂಥ ಅನುಕೂಲ ಲಭಿಸಿತು. ಇಷ್ಟೆಲ್ಲ ಕಟ್ಪಟ್ಟಕ್ಕೆ ಪ್ರಯೋಜನವಾಯಿತು. ಆದ್ದರಿಂದಾಗಿನೇ ಅವರು ಅನೇಕ ರೀತಿಯಲ್ಲಿ ತೊಡಸ್ಕೊಂಡಿದ್ದಾರಲ್ಲ, ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಅವರ ಜೊತೆಗೆ ಶ್ರೀಯುತ ಸತ್ಯನಾರಾಯಣ ಅವರು ಮತ್ತು ಶ್ರೀ ರಾಘವೇಂದ್ರರಾಯರು ಜೊತೆಗೆ ಸೇರಿದ್ದಾರೆ. ಇವರು ಮಾಡ್ತಕ್ಕಂಥ ಕಾರ್ಯ ಹರಿವಾಯಗಳಿಗೆ ಅತ್ಯಂತ ಪ್ರೀತಿಕರವಾಗಲಿ. ಆ ಮೂಲಕವಾಗಿ ಇಡೀ ಮಹಾಭಾರತವನ್ನು ಕೇಳಿದಾಗ ನಮಗೆ ಧರ್ಮದ ಒಂದು ವಿಶ್ವರೂಪ ದರ್ಶನವಾಗತಕ್ಕಂತಹ ಅವಕಾಶ ಲಭಿಸುತ್ತೆ ಅಂತ ಹೇಳುತ್ತಾ ನಿಮಗೆಲ್ಲ ಕೂಡ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ತುಂಬ ದೂರದಿಂದ ಬರೋರು ಇದ್ದೀರಿ ಇದರಲ್ಲಿ, ಅದೊಂದು ಭಾರಿ ವಿಶೇಷ, ಎಷ್ಟೋ ಬಯಲು ದೂರದಿಂದ ಬರತಕ್ಕಂಥ ಜನ ಇದ್ದೀರಿ, ನಿಮಗೆಲ್ಲ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂಸ್ಥೆಯ ಹೆಸರು ತಕ್ಕಂತೆ ವಿಜಯ ಭಾರತಿ, ಭಾರತಕ್ಕೆ ಕೊಟ್ಟಿದ್ದರಿಂದ ಭಾರತಿ ಅಂತಕ್ಕಂಥ ಹೆಸರು ವಿಜಯಭಾರತಿ ಶಾಲೆಗೇನೆ ಬಹಳ ಭೂಷಣವಾದಂಥದ್ದು. ಪರಮಪೂಜ್ಯ ಪೇಜಾವರ ಶ್ರೀಪಾದರ ನೇತೃತ್ವದ ಈ ಒಂದು ಸಂಸ್ಥೆಯಲ್ಲಿ ಮಹಾಭಾರತವಾಗೋದು ಭಾರಿ ಬಹುಶಃ ನನಗನ್ನಿಸ್ತಾ ಇದೆ. ಮತ್ತು ಯಾವುದೇ ಒಂದು ಲೌಕಿಕ ಸಂಸ್ಥೆಯಲ್ಲಿ ಮಹಾಭಾರತ ಗ್ರಂಥ ಪ್ರವಚನ ಆಗಿದ್ದರೆ ಅದು ವಿಜಯಭಾರತಿ ಶಾಲೆ ಒಂದೇ ಅಂತ ಕಾಣುತ್ತೆ. ಯಾವುದರಲ್ಲೂ ಕೂಡ ಅಂಥ ವಾತಾವರಣ ಇಲ್ಲ. ನಿಜವಾಗಲೂ ಇದು ಹೇಗಾಗಬೇಕು ಅಂದರೆ ಪ್ರತಿ ಶಾಲಾ ಕಾಲೇಜಿನಲ್ಲೂ ಕೂಡ ಇಂಥ ವ್ಯವಸ್ಥೆ ನಡೆಯಬೇಕು. ಪ್ರತಿ ಶಾಲಾ ಕಾಲೇಜಿನಲ್ಲಿ ಸಾಯಂಕಾಲದ ಪ್ರವಚನ ಇಟ್ಟುಬಿಟ್ರೆ ಆ ಶಾಲೆಯ ರೀತಿಯೇ ಬದಲಾಗಿಬಿಡುತ್ತೆ. ಅದು ವ್ಯತ್ಯಾಸ ಆಗಬೇಕಷ್ಟೇ, ಅದು ವಿದ್ಯಾರ್ಥಿಗಳು ಬರಹಾಗಬೇಕಾದ್ರೆ, ವಿದ್ಯಾರ್ಥಿಗಳು ಬರ ಯಾವಾಗ ಆಗಿಬಿಡುತ್ತೋ ಅಲ್ಲಿಗೆ ಹೊಸ ರೀತಿ ಬಂದ್ಬಿಡುತ್ತೆ. ಈ ದೇವರಿಲ್ಲ, ದಿಂಡ್ರಿಲ್ಲ, ಧರ್ಮ ಇಲ್ಲ, ಈ ಪಬ್ಗೆ ಹೋಗು, ಬಾರಿಗೆ ಹೋಗು, ಎಲ್ಲ ನಿಂತೋಗ್ಬಿಡುತ್ತೆ. ಎಲ್ಲ ಒಳ್ಳೆಯ ರೀತಿಯ ಸುಸಂಸ್ಕೃತ ವ್ಯಕ್ತಿಗಳಾಗ್ತಾರೆ. ಅಂತ ಸುಸಂಸ್ಕೃತ ಸಂಸ್ಕೃತಿ ಕೊಡೋ ವಿದ್ಯೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ನಡೀತಾ ಇಲ್ಲ. ಅಲ್ಲಿ ಬರೀ ಧನ ಸಂಪಾದನೆ ವಿದ್ಯೆ ನಡೀತಿದೆಯೇ ಹೊರತು ರಿಯಲಿ ಎಜುಕೇಷನ್ ಕೊಡ್ತಕ್ಕಂಥ ಸಂಸ್ಕಾರ ಅಲ್ಲಿಲ್ಲ. ಅದು ಬರಬೇಕಾದ್ರೆ ರಾವಣ ಮಹಾಭಾರತಗಳಿಂದನೇ ಹೊರತು ಬೇರೆ ದಾರಿ ಇಲ್ಲ. ಅಂಥ ಒಂದು ಆದರ್ಶ ಸಂಸ್ಥೆಯಾಗಿ ವಿಜಯಭಾರತಿ ಸಂಸ್ಥೆ ಇದೆ ಅಂತ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಇವತ್ತು ಶ್ರೀಯುತ ನಾಗರಾಜ ದಂಪತಿಗಳು ಪೂರ್ಣ ಫಲದ ಸೇವೆಯನ್ನು ಪ್ರಸಾದ ವಿನಿಯೋಗದ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಸಹ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿ ಅವರು ವಿಜ್ಞಾಪನೆ ಮಾಡ್ತಾ ಇದ್ದಾರೆ.